ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರುವಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳ ಸಲ್ಲಿಸನಾಗಿದ್ದೀನಿ. ದೇವರೊಂದು ಪ್ರೀತಿಯಿಂದ ಆತನ ಕೃಪೆಯಿಂದ ಈ ದಿನ ಕೂಡ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಒಂದು ಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಅದರಿಂದ ಇವತ್ತಿನ ಒಂದು ಪಾಠನ ನಾವು ಶುರು ಮಾಡುವ ಹಾಗೆ ಒಂದು ಪ್ರಾರ್ಥನೆ ಮಾಡಿ ನಾವು ಶುರು ಮಾಡೋಣ. ನಮ್ಮದಿಲ್ಲದಂತ ರಾಜಬುದ್ಧರು, ಶಿವಾಜಿ ನಗರಿಂದ ರಾಜಬುದ್ಧರು, ರಾಜಬುದ್ಧರು ಒಂದು ಪ್ರೇಯರ್ ಮಾಡೋಕ್ಕಾಗ್ತದ? ಬೆಂಗಳೂರಲ್ಲಿ ಇದ್ದಾರಲ್ಲ ಶಿವಾಜಿ ನಗರಿಂದ ರಾಜಬುದ್ಧರು. ಹಲೋ, ರಾಜಬುದ್ಧರ್ ಲೈನ್ ಇದ್ದೀರಾ? ಹಲೋ ಹಲೋ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮಾತಾಡೋದು ಕೇಳಿಸ್ತಾ ಇದೆ ಎಲ್ಲರಿಗೂ?
ನಮಗೆಲ್ಲ
ಓಕೆ. ಸರಿ, ಹಂಗಾದ್ರೆ ಬ್ರದರ್ ಲೈನ್ ಅಲ್ಲಿಲ್ಲ. ಓಕೆ, ಎಲ್ಲಪ್ಪ ಬ್ರದರ್? ಬ್ರದರ್ ಒಂದು ಪ್ರಾರ್ಥನೆ ಮಾಡ್ಬೋದು? ಆಗ್ತದಾ? ಓಕೆ, ಥ್ಯಾಂಕ್ ಯು.
ಲೋಕದಲ್ಲಿ ಇರುವ ನಮ್ಮ ತಂದೆಯಾದ ದೇವ್ರಿ, ತಂದೆಯಾದ ದೇವ್ರಿ, ಈ ಸಂಜೆ ವೇಳೆಯಲ್ಲಿ ನಮ್ಮನ್ನೆಲ್ಲರನ್ನು ಒಟ್ಟಾಗಿ ಕೂಡಿಸಿ ತಂದೆಯಾದ ದೇವ್ರಿ, ನಿನ್ನ ಸತ್ಯವಾಕ್ಯವನ್ನು ಕೇಳಲಿಕ್ಕೆ ನಮಗೆ ಎಲ್ಲಾ ರೀತಿ ಅನುಕೂಲವನ್ನು ಮಾಡಿಕೊಟ್ಟಿದ್ದೆಲ್ಲ ತಂದೆಯಾದ ದೇವ್ರಿ, ಇದಕ್ಕಾಗಿ ಧನ್ಯವಾದಪ್ಪ ತಂದೆಯಾದ ದೇವ್ರಿ. ತಂದೆಯಾದ ದೇವ್ರಿ, ಮಾಧ್ಯಮ ಮುಖಾಂತರವಾಗಿ ನಾವು ಇಷ್ಟು ದೂರದಿದ್ರು ಸಹ ತಂದೆ ನಿನ್ನ ಈ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ನಾವು ಸತ್ಯವಾಕ್ಯವನ್ನು ಕೇಳಲಿಕ್ಕೆ ಸಹೋದರ ಸಹೋದರಿಗೆ ಎಲ್ಲಾ ರೀತಿ ಅನುಕೂಲ ಅನುಗ್ರಹಪ್ಪ ತಂದೆಯಾದ ದೇವ್ರಿ. ತಂದೆಯಾದ ದೇವ್ರಿ, ಆದಿಯಿಂದ ಅಂತ್ಯದವರೆಗೆ ಯಾವ್ದು ಅಡೆತಡೆದ ಆಗದ ಹಾಗೆ ತಂದೆಯಾದ ದೇವ್ರಿ, ಈ ಕೂಟವನ್ನು ನಡೆಸಿಕೊಡ್ಬೇಕಂತ ನಿನ್ನಲ್ಲಿ ಪ್ರಾರ್ಥಿಸುತ್ತೇನಪ್ಪ ತಂದೆಯಾದ ದೇವ್ರಿ. ತಂದೆಯಾದ ದೇವ್ರಿ, ಈ ಕೂಟಕ್ಕೆ ಇನ್ನು ಯಾವ ಸಹೋದರ ಸಹೋದರ ಬಂದಿಲ್ಲ, ಅವ್ರಿಗೆ ಸಹ ಬರಲಿಕ್ಕೆ ಸಹಾಯವನ್ನು ಮಾಡಬೇಕು, ಅವರು ಸಹ ಬಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಅವ್ರಿಗೆ ಸಹ ತಂದೆ ಎಲ್ಲಾ ರೀತಿಯ ಅನುಕೂಲವನ್ನು ಮಾಡಿಕೊಡ್ಬೇಕಂತ ನಿನ್ನಲ್ಲಿ ಪ್ರಾರ್ಥಿಸುತ್ತೇನಪ್ಪ ತಂದೆಯಾದ ದೇವ್ರಿ. ತಂದೆಯಾದ ದೇವ್ರಿ, ಈ ವಾಕ್ಯವನ್ನು ಬೋಧಿಸುವಂತ ಬ್ರದರ್ಗೋಸ್ಕರ ಬೇಡ್ಕೊಂತೀವಿ, ಅವ್ರನ್ನು ಹೆಚ್ಚೆಚ್ಚಾಗಿ ನಿನ್ನ ವಾಕ್ಯದ ಜ್ಞಾನದಲ್ಲಿ ಬೆಳೆದು ಅವ್ರ ಮುಖಾಂತರವಾಗಿ ನಾವೆಲ್ಲ ವಾಕ್ಯವನ್ನು ಕೇಳಿ ಅದನ್ನು ಕೇಳಿದ ಮಾತ್ರ ಅಲ್ಲದೆ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಂಡು ಅದನ್ನು ಮನಸ್ಸಲ್ಲಿ ಅಳವಡಿಸ್ಕೊಂಡು ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಹಾಗೆ ನಮ್ಗೆಲ್ಲರಿಗೆ ಆಶೀರ್ವಾದ ಮಾಡಪ್ಪ ತಂದೆಯಾದ ದೇವ್ರಿ. ಇದುವರೆಗೆ ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಧನ್ಯವಾದಪ್ಪ ತಂದೆಯಾದ ದೇವ್ರಿ. ಈ ಚಿಕ್ಕ ಪ್ರಾರ್ಥನೆ ತಂದೆಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇಲೆ
ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಾವು ಕಳೆದ ಒಂದು ತಿಂಗಳಿಂದ ನೋಡ್ಬೇಕಾದ್ರೆ ಪ್ರಕಟಣೆ ಪುಸ್ತಕದ ಒಂದು ಧ್ಯಾನ ಏನ್ ಮಾಡ್ತಾ ಇದ್ರಿ ನಾವು ಮಾಡ್ತಾ ಇದ್ರಿ ಅಲ್ಲರ. ಸೊ ಬುಕ್ ಆಫ್ ರೆವಲೇಷನ್ ನಾವೇನ್ ಮಾಡ್ತಾ ಇದ್ರಿ ನಾವು ಓದ್ತಾ ಇದ್ರಿ ಅಲ್ಲರ. ಸದ್ಯ ನೋಡ್ಬೇಕಾರೆ ಕಳೆದ ಒಂದು ಸತಿ ನಾವು ನೋಡ್ಬೇಕಾರೆ ನಾವು ನೋಡಿದ್ದು ಯಾವ್ದಪ್ಪ ಅಂತಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ಆ ಒಂದು ಸಂದರ್ಭಗಳು ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅದರ 6ನೇ ತುತ್ತುರಿ ಆಗಿದ ನಂತರ ಬರುವಂತ ಒಂದು ತುತ್ತುರಿಗಳ ಬಗ್ಗೆ ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅದರ. ಸದ್ಯ ನೋಡ್ಬೇಕಾರೆ ನಾವು ಕಳೆದ ಸತಿ ನೋಡ್ಬೇಕಾರೆ ಏನಪ್ಪ ನೋಡಿದ್ವಿ ಮುಖ್ಯವಾಗಿ ಅಂದ್ರೆ ದ ಫ್ರೆಂಚ್ ರೆವಲ್ಯೂಷನ್ ಅದರ ಆ ಒಂದು ಫ್ರೆಂಚ್ ರೆವಲ್ಯೂಷನ್ ಏನೆಲ್ಲ ಒಂದು ಕಾರ್ಯಗಳಾಯ್ತು ಅಂತ ನಾವೇನ್ ಮಾಡಿದ್ರೆ ಅದನ್ನ ನೋಡಿದ್ರೆ ಯಾವ ತರ ಒಂದು ನಮ್ಮ ಒಂದು ವಾಕ್ಯದಲ್ಲಿ ಇರುವಂತ ಮಾತುಗಳೆಲ್ಲ ಅರ್ಥಗಳೇನೋ ಅಂತ ನಾವೇನ್ ಮಾಡಿದ್ರಿ ಅದನ್ನ ನೋಡಿದ್ರೆ ಅದರ. ಅದಕ್ಕೆ ನೋಡ್ಬೇಕಾರೆ ಏನಪ್ಪಾ ನೋಡ್ತೀರಿ ಅಂತಂತಂದ್ರೆ ಏನ್ರಿ ಸತ್ಯವೇದ ಯಾವ ತರ ಒಂದು ಎಂತಾರೆ ಒಂದು ಕತ್ಲಲ್ಲಿ ಇತ್ತು ಅಂದ್ರೆ ಯಾವ ತರ ಒಂದು ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇತ್ತು, ಯಾವ ತರ ಡೆಡ್ ಲ್ಯಾಂಗ್ವೇಜ್ ಏನಾಯ್ತು ಸತ್ಯ ಒಂದು ಪ್ರಕಾಶಕ್ಕೆ ಏನಾಯ್ತು ಒಂದು ಬಂತು ಒಂದು ಬೆಳಕಿಗೆ ಬಂತು ಅಂತ ನಾವೇನ್ ಮಾಡಿದ್ರಿ ಅನೇಕ ಒಂದು ಅಂಶಗಳನ್ನ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಆ ಎಣ್ಣೆ ಮರಗಳು ಅಂತ ನೋಡ್ಬೇಕ್ರೆ ಆ ಕಡೆ ಈ ಕಡೆ ಅಂತ ಎಣ್ಣೆ ಮರಗಳು ಅಂದ್ರೆ ಏನಂತ ನೋಡ್ತೀರಿ ಪ್ರಕಟಣೆಯಲ್ಲಿ ಅದ ಅರ್ಥ ಏನಪ್ಪಾ ಅಂದ್ರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಂತ ನಾವು ನೋಡಿದ್ರಿ ಅದರ. ಸೊ ಓಲ್ಡ್ ಟೆಸ್ಟಿಮೆಂಟ್ ಅಂಡ್ ನ್ಯೂ ಟೆಸ್ಟಿಮೆಂಟ್ ಅದರ ಈ ಒಂದು ಎರಡು ಸಾಕ್ಷಿಗಳು ದೇವ್ರಿಗೆ ಏನ್ ಮಾಡ್ತಂತೆ ಗೋಣಿ ಬಟ್ಟೆನ ತಡ್ಕೊಂಡು ಏನ್ ಮಾಡ್ತಂತೆ ಅವರು ದೇವ್ರಿಗೆ ಸಾಕ್ಷಿ ಕೊಟ್ರು ಅಂತ ನೋಡ್ತೀರಿ ಅದರ. ಸೊ ಯಾವ ಕಾಲದಲ್ಲಪ್ಪ ಸಾಕ್ಷಿ ಕೊಟ್ಟಿದ್ದು ಅಂತ ನೋಡ್ದ ಅಂತಂದ್ರೆ ಆ ಒಂದು ಏನ್ರಿ ಕತ್ಲ ಕಾಲದಲ್ಲಿ ಏನ್ ಮಾಡ್ತಾವ್ ಅವರು ಸಾಕ್ಷಿ ಕೊಟ್ಟಿರೋದು ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ. ಅಂದ್ರೆ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗಿತ್ತು ಅವಾಗ ಸತ್ಯವೇದ ಇತ್ತು ಅದರ. ಸತ್ಯವೇದ ಒಂದು ಪ್ರಾಮುಖ್ಯತೆಗೆ ಏನಾಗಿಲ್ಲ ಇರ್ಲಿಲ್ಲ ಅದರ. ಸೊ ಆ ಒಂದು ಸಂದರ್ಭದಲ್ಲಿ ಏನಾಯ್ತು, ಇದು ಪ್ರಾಮುಖ್ಯತೆಗೆ ಯಾವಾಗ ಬರಕ್ ಶುರು ಆಯ್ತು ಅಂತ ನೋಡ್ತೀನಿ ಅಂತಂದ್ರೆ, ಫ್ರೆಂಚ್ ರೆವಲ್ಯೂಷನ್, ಆ ಫ್ರೆಂಚ್ ರೆವಲ್ಯೂಷನ್ನೇ ಏನ್ ಮಾಡ್ತಾರೆ, ಪ್ರಕಟಣೆ 11:3 ಏನ್ ಮಾಡ್ತಾರೆ ಅಲ್ಲಿ 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 ಹೇಳ್ತಾರ ಅಲ್ವರ. ಸೊ ಅದಕ್ಕೆ ಇದನ್ನ ಓದಿದ್ರೆ ಕೊನೆದಾಗಿ ನಾವು ಒಂದು ವಚನ ಓದಿದ್ರಿ, ಅದನ್ನ ಓದ್ಬಿಡೋಣ ಇನ್ನೊಂದ್ಸತಿ. ಪ್ರಕಟಣೆ 11:14 ರೆವಲೇಷನ್ 11:14 ರೆವಲೇಷನ್ 11:14.
ಎರಡನೇ ವಿಪತ್ತು ಕಳೆದು ಹೋಯಿತು, ಈಗೋ ಮೂರನೇ ವಿಪತ್ತು ಬೇಗನೆ ಬರುತ್ತದೆ.
ನೋಡಿದ ಎರಡನೇ ವಿಪತ್ತು ಏನಾಯ್ತಂತೆ ಅಲ್ಲಿ ಹೋಯಿತು, ಮೂರನೇ ವಿಪತ್ತು ಏನಾಗ್ತದೆ ಬರ್ತದೆ, ಬೇಗನೆ ಬರ್ತಾ ಇದೆ ಅಂತ ಮಟ್ಟ ಏನ್ ಮಾಡ್ತೀವಿ ನೋಡ್ತಿದ್ರ. ಸೊ ಇವತ್ತು ನಾವು ನೋಡೋದಂತದ್ದು ಏನಪ್ಪ ಅಂತಂದ್ರೆ, ಆ ಮೂರನೇ ವಿಪತ್ತು ಬಗ್ಗೆ ಮಾಡೋಣ ನಾವು ನೋಡಕ್ ಹೋಗೋಣ. ಹಂಗಂದ್ರೆ ಏನಿದು ಮೂರನೇ ವಿಪತ್ತು ಅಲ್ರ, ಆ ಮೂರನೇ ವಿಪತ್ತು ಯಾವಾಗ ಬರ್ತದೆ, ಹೇಗ್ ಬರ್ತದೆ, ಏನಾಗ್ತದೆ ಅಂತ ನಾವೇನ್ ಮಾಡೋಣ, ನಾವು ಅದನ್ನ ನಾವು ನೋಡೋಣ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಏನ್ರಿ ಮೂರನೇ ವಿಪತ್ತು ಅಂತ ನಾವೇನ್ ಮಾಡೋಣ, ಇದನ್ನ ನೋಡೋಣ ಅಂದ್ರೆ ಅದನ್ನೇ ಇವತ್ತು ನೋಡ್ಬೇಕಾದ್ರೆ ಪ್ರಕಟಣೆ 11:15-19 ನಾವೇನ್ ಮಾಡೋಣ, ನಾವು ಅದನ್ನ ಓದೋಣ. ಅದರಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಅಲ್ಲಿ ಡೀಟೇಲ್ಸ್ ನಮ್ಗೆ ಏನ್ ಮಾಡಿದ್ದಾರೆ ನಮ್ಗೆ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆ 11:15 ಏನಪ್ಪ ಬರ್ತದೆ ಅಂತ ನೋಡ್ದ ಅಂತಂದ್ರೆ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಅದರ ಏನಪ್ಪ ಬರ್ತದೆ ಇದಲ್ಲಿ ಅಂತಂತಂದ್ರೆ ಏನ್ರಿ, ಏಳು ಸಭೆಗಳಲ್ಲಿ ಇರುವಂತ ಏಳು ಒಂದು ತುತ್ತೂರಿ ಹೋದಂತ ಒಂದು ಸನ್ನಿವೇಶಗಳ ಬಗ್ಗೆ ಮಾಡ್ತಿಲ್ ಕೊಟ್ಟೆ. ಅಂದ್ರೆ ಏಳು ದೂತರುಗಳು, ಏಳನೇ ದೂತ ಮುಖ್ಯವಾಗಿ ತುತ್ತೂರಿ ಓದ್ಬೇಕು ನಡೆದಿರುವಂತ ಘಟನೆಗಳು. ಅದಕ್ಕೆ ಇದು ಬ್ಯಾಕ್ಗ್ರೌಂಡ್ ಏನು ಅಂತಂದ್ರೆ, ಏಳು ಒಂದು ತುತ್ತೂರಿ ಅಥವಾ ಏಳು ಸಭೆಗಳು ಅಥವಾ ಏಳು ಮುದ್ರೆಗಳು ಅಥವಾ ನಾವು ಏಳು ದೂತರುಗಳು ಅಂತ ನೋಡ್ಬೇಕಾರೆ, ಇದೆಲ್ಲ ಏನಪ್ಪ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಸುವಾರ್ತೆ ಅಂತ ಏಳು ಒಂದು ಒಂದು ಕಾಲಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದೆ. ಅಂದ್ರೆ ಹೆಂಗಪ್ಪ ಅಂತಂದ್ರೆ, ಸುವಾರ್ತೆ ಯುಗನ ನೋಡ್ಬೇಕಾರೆ ಏನ್ರಿ ಒಂದು ಏಳು ಭಾಗವಾಗಿ ಏನಾಗಿದೆ ಅಲ್ಲಿ ಅಲ್ಲಿ ಡಿವೈಡ್ ಮಾಡಲ್ಪಟ್ಟಿದೆ ಅದರ. ಸೊ ಏಳು ಭಾಗದಲ್ಲಿ ಯಾವ್ಯಾವ ಭಾಗದಲ್ಲಿ ಏನಾಗ್ತಾರೆ ಅಂತ ಏನ್ ಮಾಡಿದೆ ನಮ್ಗೆ ಡೀಟೇಲ್ಸ್ ಏನ್ ಮಾಡಿದೆ ನಮ್ಗೆ ಕೊಟ್ಟಿರೋದು ಅಲ್ವರ. ಅದಕ್ಕೆ ಈ ಒಂದು ಸಭೆಯ ಮೊದಲನೇ ಭಾಗದಲ್ಲಿ, ಸಭೆಯ ಇತಿಹಾಸ ಚರಿತ್ರೆಯಲ್ಲಿ ಮೊದಲನೇ ಭಾಗದಲ್ಲಿ ಏನಾಯ್ತು ಅಂತಂದ್ಬಿಟ್ಟು ಅದನ್ನ ಏನ್ ಮಾಡಿದಾರೆ ಅಂತಂದ್ರೆ, ಮೊದಲನೇ ಸಭೆ ಅದರ ನೋಡ್ಬೇಕಾರೆ ಮೊದಲನೇ ಸಭೆಯಲ್ಲಿ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ ಅಲ್ವರ. ಅದೇ ನೋಡ್ಬೇಕಾ ಸ್ಮಿರ್ನ ಅಂತಂದ್ಬಿಟ್ಟು ನೋಡ್ಬೇಕಾರೆ ಏನ್ರಿ ಅಲ್ಲಿ ಒಂದು ಸಭೆಯಲ್ಲಿ ನಮ್ಗೆ ಏನ್ ಮಾಡಿದ್ರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅದು ಮೊದಲನೇ ಸಭೆ ಅಂತಂತ ಹೇಳ್ಬೇಕಾರೆ, ಮೊದಲನೇ ಸಭೆಯ ಒಂದು ಭಾಗದಲ್ಲಿ ಅಂದ್ರೆ ಏನಪ್ಪ ಆಯ್ತು ಅಂತ ನೋಡ್ಬೇಕಾರೆ ಅದನ್ನ ನಮ್ಗೆ ಏನ್ ಮಾಡಿದ್ ನಮ್ಗೆ ನಮ್ಗೆ ಅಲ್ಲಿ ಕೊಟ್ಟಿರೋದು ಅಲ್ವರ. ಸೊ ಎಫಿಷಿಯಸ್ ಸಭೆ ಮೊದಲನೇ ಸಭೆ ಅಲ್ವರ, ಎರಡನೇ ಸಭೆ ಸ್ಮಿರ್ನ. ಅದೇ ಎಫಿಷಿಯಸ್ ಸಭೆ ಭಾಗದಲ್ಲಿ ಏನಾಯ್ತು ಅಂತ ನೋಡ್ಬೇಕಾರೆ ಅಲ್ಲಿ ಕೊಟ್ಟಿರೋಂತ ಒಂದು ಕಾರ್ಯಗಳ ಏನಕ್ಕಪ್ಪ ಸೂಚನೆ ಅಂತಂದ್ರೆ, ಮೊದಲನೇ ಸಭೆ ಭಾಗದಲ್ಲಿ ಏನಾಯ್ತು ಅಂದ್ರೆ ಅಪೋಸ್ತಲ್ಸ್ ಇರ್ಬೇಕಾರೆ ಏನಾಯ್ತು ಅಂತ ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಅದೇ ತರ ಏನ್ರಿ ಒಂದು ಏಳನೇ ಸಭೆ ಅಂತ ಹೇಳ್ಬೇಕಾರೆ ಕೊನೆಯ ಒಂದು ಸಭೆಯ ಒಂದು ಕಾಲದಲ್ಲಿ ಏನಾಗ್ತಾರೆ ಅಂತಂದ್ಬಿಟ್ಟು ಕಾರ್ಯಗಳು ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ನಮ್ಗೆ ಅಲ್ಲಿ ಡೀಟೇಲ್ ಆಗಿ ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ ಅಲ್ವರ. ಸದ್ಗೆ ಏನಪ್ಪ ಇದು ಏಳು ಒಂದು ಸಭೆಗಳು ಅಂತಂದ್ರೆ, ಏಳು ಸಭೆಗಳ ಬಗ್ಗೆ ಕೊಟ್ಟಿರಂತ ವಿವರಣೆ ಅದು ಏನ್ನ ಸೂಚನೆ ಮಾಡ್ತದೆ ಅಂತಂತಂದ್ರೆ, ಸಭೆಯ ಕಂಡೀಷನ್ ಅದರ ಸಭೆಯ ಒಂದು ಕಂಡೀಷನ್ ಯಾವ ತರ ಇದೆ, ಯಾವ ತರ ಇತ್ತು, ಯಾವ ತರ ಕೊರತೆಗಳಿತ್ತು, ಯಾವ ತರ ಸುಧಾರಿಸ್ಕೊಂಡ್ರು, ಯಾವ ತರ ಅವರು ಚೇಂಜಸ್ನ ಅಳವಡಿಸ್ಕೊಂಡ್ರು ಅಂತ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಸಭೆಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಸಭೆಗಳಿಗೆ ಹೇಳ್ಬೇಕಾರೆ ಏನ್ ಹೇಳ್ತಾರೆ, ಕಿವಿ ಉಳ್ಳವನು ಕೇಳಲಿ, ನಿನ್ನಲ್ಲಿ ಏನ್ತಾರೆ ಒಂದು ಕೊರತೆ ಉಂಟು ಅದರ. ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡ್ತಾರೆ, ಕರೆಕ್ಷನ್ಸ್ ಮಾಡ್ತಾರೆ. ಯಾವ ತರ ಕರೆಕ್ಷನ್ಸ್ ಮಾಡ್ತಾರೆ ಅಂತಂದ್ರೆ, ಒಂದು ಏನ್ರಿ ಸ್ಕೂಲ್ ಅಲ್ಲಿ ಇರೋಂತ ಒಂದು ಟೀಚರು ಮಕ್ಳಿಗೆ ರಿಪೋರ್ಟ್ ಕಾರ್ಡ್ ಕೊಡ್ಬೇಕಾರೆ ಯಾವ ತರ ರಿಪೋರ್ಟ್ ಕಾರ್ಡ್ ಕೊಡ್ತಾರೆ ಅದರ, ನೀನ್ ಚೆನ್ನಾಗಿ ಮಾಡಿದ್ಯಾ, ವೆರಿ ಗುಡ್ ಎಕ್ಸಾಮು, ಆದ್ರೂ ನಿನ್ನೆ ಒಂದು ಮಿಸ್ಟೇಕು ಇದೆ. ಏನಿದೆ, ಹ್ಯಾಂಡ್ ರೈಟಿಂಗು ಸರಿ ಇಲ್ಲ, ಕಾಪಿ ಹೊಡಿಯೋದು ಬಿಡ್ರಿ ಅಲ್ವರ. ಸೊ ಇದನ್ನೆಲ್ಲ ಏನ್ ಮಾಡ್ಬೇಕಾರೆ ಟೀಚರ್ ಮಾಡಂತ ಕರೆಕ್ಷನ್ಸ್. ಎಂತ ಒಳ್ಳೆ ಸ್ಟೂಡೆಂಟ್ ಆಗ್ಲಿ ಏನ್ ಮಾಡ್ತಾರೆ ಟೀಚರ್ ಕೆಲವೊಂದು ತಿದ್ದುಪಾಠಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಇದೇ ತರ ಅಲ್ಲಿ ಕೊಟ್ಟಿರಂತ ಒಂದು ಇನ್ಸ್ಟ್ರಕ್ಷನ್ಸ್ ಏನಪ್ಪಾ ಅಂದ್ರೆ ಏಳು ಸಭೆಗಳಿಗೆ ಬರೆದಂತ ಒಂದು ಕರೆಗಳು. ನೆಕ್ಸ್ಟ್ ಏಳು ಮುದ್ರೆಗಳ ಬಗ್ಗೆ ಕೂಡ ನಾವೇನ್ ಮಾಡಿದ್ರಿ ಓದಿದ್ರಿ. ಒಂದೊಂದು ಮುದ್ರೆ ಹೊಡಿಬೇಕಾರೆ ಕುದುರೆಗಳ ಬಣ್ಣಗಳು ಯಾವ ತರ ಚೇಂಜ್ ಆಯ್ತು, ಆ ಕುದುರೆಗಳ ಬಣ್ಣಗಳ ಚೇಂಜ್ ಆಗಂತ ಅರ್ಥಗಳೇನು ಅಂತ ನಾವು ನೋಡಿದ್ರಿ ಅಲ್ವರ. ಸೊ ಆ ಏಳು ಮುದ್ರೆಗಳು ಅದೇನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ, ಸತ್ಯ ಹೊರಗಡೆ ಬರ್ತಾ 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 ಯಾವ ತರ ಈ ಸತ್ಯದ ಒಂದು ಪ್ರಭಾವ ಸಭೆ ಮೇಲೆ ಏನಾಗಿತ್ತು ಇತ್ತು ಅಂತ ಅಂದ್ಬಿಟ್ಟು ಕೊಟ್ಟಿರೋದು ಎಲ್ಲಿ ಅಂದ್ರೆ ಏಳು ಮುದ್ರೆಗಳಲ್ಲಿ. ನೆಕ್ಸ್ಟ್ ಏಳು ಒಂದು ತುತ್ತೂರಿ ಅಂತ ನೋಡ್ತೀವಲ್ಲ, ಏಳು ತುತ್ತೂರಿಗಳು ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾವಾಗ ಆ ಸಭೆಯ ಒಂದು ಕಾಲದಲ್ಲಿ ಸಂದೇಶಗಳು ದೇವರ ವಾಕ್ಯಗಳು ಹೊರಡೆ ಬರಕ್ ಶುರು ಆಯ್ತೋ, ಇದರ ಒಂದು ಪ್ರಭಾವದಿಂದ ಸಮಾಜದ ಮೇಲೆ ಏನಾಯ್ತು ಪರಿಣಾಮಗಳು ಅಂತ ನಮ್ಗೆ ಮಾಡೋರೆ ಇದರಲ್ಲಿ ನಮ್ಗೆ ಕೊಟ್ಟಿರೋದು. ಅದಕ್ಕೆ ಸಮಾಜದಲ್ಲಿ ಏನಪ್ಪ ಪರಿಣಾಮಗಳಾಯ್ತು ಅಂತ ಅಂದ್ಬಿಟ್ಟು ನಮ್ಗೆ ಕೊಟ್ಟಿರೋಂಥ ಮಾತುಗಳು. ಅದಕ್ಕೆ ನಾವು ಇವಾಗ ನೋಡಿದ್ರೆ ಏನಂತ ನೋಡಿದ್ರೆ ಪ್ರಕಟಣೆ 11ನೇ ಅಧ್ಯಾಯದಲ್ಲಿ ನಾವು 14ನೇ ವಚನದಲ್ಲಿ ಏನಂತ ನೋಡಿದ್ರೆ, ನಾವು ಇವಾಗ ಎರಡು ವಿಪತ್ತುಗಳು ಕಳೆದು ಹೋದವು, ಇನ್ನೊಂದು ಬರಬೇಕಾಗಿದೆ. ಸೊ ಇದು ಕೊನೆಯ ಒಂದು ವಿಪತ್ತು ಅಂತ ಹೇಳ್ತಿರಲ್ಲ, ಲಾಸ್ಟ್ ಓ ಅಂತ ಹೇಳ್ತಿರೋದ್ರ ವಿಪತ್ತು. ಇವಾಗ ವಿಪತ್ತು ಬಂದವಾಗ ಯಾರ ಮೇಲೆ ಪರಿಣಾಮ ಬೀಳ್ತಾರೆ? ಸಮಾಜದ ಮೇಲೆ, ಸಮಾಜ ಮೇಲೆ ಇರೋದ್ರ ಮೇಲೆ ಒಂದು ಪ್ರಭಾವ ಬಿದ್ದೇ ಬೀಳ್ತಾರೆ ಅಲ್ರ. ಅದಕ್ಕೆ ನೋಡಿ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ನೋಡಿ, ಈ ಒಂದು ವಿಪತ್ತುಗಳ ಬಗ್ಗೆ ಪ್ರಕಟಣೆ 8ನೇ ಅಧ್ಯಾಯ 13ನೇ ವಚನ. ಪ್ರಕಟಣೆ 8ನೇ ಅಧ್ಯಾಯ 13ನೇ ವಚನ.
ಆಮೇಲೆ ನಾನು ನೋಡಲಾಗಿ, ಇಗೋ ಒಂದೇ ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಯೋ 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 ಉದಬೇಕಿರುವ ಮೂವರ ದೇವದೂತರು ಮಿಕ್ಕಾದ ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದೆನು.
ಸಾಧ್ಯ ಏನ್ ಹೇಳ್ತಾ ಅಂತಂದ್ರೆ, ಏನ್ರಿ ಇನ್ನ ಮೂರು ಏನ್ ಬರ್ಬೇಕಂತಲ್ಲ, ವಿಪತ್ತುಗಳು ಬರಬೇಕು. ಅದರಿಂದ ಭೂ ಒಂದು ಎಂದ್ರೆ ನಿವಾಸಿಗಳ ಮೇಲೆ ಏನಾಗ್ಬೇಕಂತ ಅಲ್ಲಿ ಪ್ರಭಾವ ಬೀರ್ಬೇಕು. ಅದರ ಓ ಓ ಓ ಟು ದ ಇನ್ಹಾಬಿಟೆಂಟ್ಸ್ ಆಫ್ ದ ಅರ್ತ್ ಬೈ ರೀಸನ್ ಆಫ್ ದ ವಾಯ್ಸಸ್ ಆಫ್ ದ ಟ್ರಂಪೆಟ್ ಆಫ್ ದ ತ್ರೀ ಏಂಜಲ್ಸ್ ವಿಚ್ ಆರ್ ಎಟ್ ಟು ಸೌಂಡ್. ಕೊನೆಯ ಒಂದು ಮೂರು ತುತ್ತೂರಿಗಳಿಗೆ ಬೈಬಲ್ ಕೊಟ್ಟಿರೋಂತ ಒಂದು ಪದ ಅರ್ಥ ಏನಪ್ಪಾ ಅಂದ್ರೆ ವಿಪತ್ತು ಅಂತ ಹೇಳ್ತಾರೆ. ಅಯ್ಯೋ ಅಂತಂತ ಹೇಳ್ತಾರೆ ಅಲ್ವರ, ಅಯ್ಯೋ ಅಂದ್ರೆ ಏನೋ, ಅಯ್ಯೋ ಏನೋ ಕೆಟ್ಟದಾಗೋಯ್ತು, ಏನೋ ಬಂದ್ಬಿಡ್ತಲ್ಲಪ್ಪ, ಒಂದು ತೊಂದರೆ ಅಂತ. ಆತರ ಈ ಸತ್ಯಗಳೆಲ್ಲ ಹೊರಗಡೆ ಬರ್ತಾ ಇರ್ಬೇಕ್ರೆ ಏನಾಯ್ತು ಅಂತಂದ್ರೆ ಸಮಾಜದ ಮೇಲೆ ಒಂದು ಭಯಂಕರ ಭಾವಂತ ಒಂದು ಪ್ರಭಾವ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು 7ನೇ ಒಂದು ಸಭೆಯ ಒಂದು ತುತ್ತೂರಿ ಊದಂತ ಒಂದು ಕಾಲದಲ್ಲಿ ಏನ್ರಿ ಏನಾಯ್ತಂತೆ, ಸತ್ಯಗಳು ಹೊರಗಡೆ ಬರಕ್ಕೆ ಶುರು. ಅದಕ್ಕೆ ತುತ್ತೂರಿ ಅಂದ್ರೆ ಬೈಬಲ್ ಏನರ್ಥ, ತುತ್ತೂರಿ ಲಿಟ್ರಲ್ ತುತ್ತೂರಿ ಅಲ್ಲ, ಸತ್ಯ. ಅದಕ್ಕೆ ಹೇಳ್ತಾರೆ ಅಪೋಸ್ತಲ ಪೌಲು, ತುತ್ತೂರಿ ಸರಿಯಾಗಿರೋ ಧ್ವನಿ ಕೊಡದೇ ಇದ್ರೆ ಯುದ್ಧಕ್ಕೆ ಹೋಗೋರು ಯಾರು? ಅದೇ ತರ ಸತ್ಯ ಹೊರಗಡೆ ಬರ್ಬೇಕ್ರೆ, ಪ್ರಾಪರ್ ಆಗಿರೋಂತ ಒಂದು ಸತ್ಯ ಹೊರಗಡೆ ಬರ್ದೇ ಇದ್ರೆ, ಅದು ಸರಿಯಾಗಿ ಒಂದು ಸದ್ದನ್ನು ಕೊಡದೇ ಇದ್ರೆ ಸತ್ಯದ ಪ್ರಕಾರ ನಡೆಯೋರು ಯಾರು? ಅದೇ ನೋಡ್ಬೇಕ್ರೆ 7ನೇ ಒಂದು ತುತ್ತೂರಿ ಉತ್ತು ಅಂತ ಹೇಳ್ಬೇಕು. ಏನಪ್ಪಾ ಅರ್ಥ ಅಂದ್ರೆ, 7ನೇ ಒಂದು ಸಭೆ ಕಾಲದಲ್ಲಿ ಗುಪ್ತವಾಗಿ ರಹಸ್ಯವಾಗಿರೋಂತ ಸತ್ಯಾಂಶಗಳೇ ಹೊರಗಡೆ ಅಲ್ಲಿ ಬರೋದಕ್ಕೆ ಶುರು ಆಯ್ತು ಅಲ್ವರ. ಅದಕ್ಕೆ ಈ ಒಂದು 7ನೇ ತುತ್ತೂರಿಯ ಒಂದು ಕಾಲ ಯಾವಾಗಿಂದ ಯಾವಾಗ ಅಂತ ನೋಡ್ಬೇಕಾದ್ರೆ 1874ನೇ ಇಸವಿ ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಕಮ್ಮಿಂಗ್ ಇಂದ ಏನ್ರಿ ಸಭೆ ಕಂಪ್ಲೀಟ್ ಆಗ ತನಕ. ಅದು ಮಾತ್ರ ಅಲ್ಲ, ಈ ಒಂದು ಸತ್ಯಗಳು ನಾವೆಲ್ಲ ಏನ್ ದೇವ್ರ ಮಕ್ಳು ಸತ್ಯ ಕಲಿತಾರೆ, ಇದು ನಮ್ಮ ಒಂದು ಕಾಲದಲ್ಲಿ ಮಾತ್ರ ಇಡೀ ದೇವ್ರ ರಾಜ್ಯ ಕ್ರಿಸ್ತನ 1000 ವರ್ಷದ ಅಂತ್ಯದವ್ರಿಗೆ ಏನಾಗ್ತದೆ ಸತ್ಯ ಹಿಂಗೆ ಲೋಕ ಜನಗಳಿಗೆ ಏನಾಗ್ತಾ ಇಲ್ಲ ಸ್ಪ್ರೆಡ್ ಆಗ್ತಾ ಹೋಗ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಈ ಒಂದು 7ನೇ ಸಭೆಗಿರಂತ 7ನೇ ದೂತ ಯಾರು ಅಲ್ವರ? ಸತ್ಯ ನೋಡ್ಬೇಕಾರೆ ಏನಾಯ್ತು ಅಂತ ಓದೋಣ, ಓದಿದ್ದೀವಿ. ಪ್ರಕಟಣೆ 11ನೇ ಅಧ್ಯಾಯ 15ನೇ ವಚನ. ರೆವಲೇಷನ್ 11:15.
ಏಳನೆಯ ದೇವದೂತನು ತುತ್ತೂರಿಯನ್ನು ಓದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು.
ನೋಡ, 7ನೇ ಒಂದು ದೇವದೂತನು ತುತ್ತೂರಿ ಊದಲಾಗಿ. ಸೊ 7ನೇ ದೇವದೂತನೇನೋ ಈ ದೇವದೂತನೇನೋ ಪರಲೋಕದಲ್ಲಿ ದೇವದೂತ ಲಿಟರ್ ಆಗಿ ಬಂದಿ ತುತ್ತೂರಿ ಉತ್ತರ ಅಂದ್ರೆ ಇಲ್ಲ. ದೇವದೂತ ಅಂತಂದ್ರೆ ಏನಪ್ಪ ಅಂದ್ರೆ ಬೈಬಲ್ನ ಅರ್ಥ ಅಂತಂದ್ರೆ ಮೆಸೆಂಜರ್ ಆಫ್ ಗಾಡ್ ಅದರ ದೇವರ ಒಂದು ಸಂದೇಶನ ಕೊಡಂತ ಒಬ್ಬ ದೂತ, ಮೆಸೇಜ್ನ ಅಲ್ಲ ಡೆಲಿವರ್ ಮಾಡೋದಂತಂದ್ರು ಅಲ್ವರ. ಅದಕ್ಕೆ ನೋಡಿದ್ದೀನಿ ಮಲಾಕಿ ಎರಡನೇ ಅಧ್ಯಾಯ ಏಳನೇ ವಚನ ಮಲಾಕಿ ಸೆಕೆಂಡ್ ಚಾಪ್ಟರ್ ವರ್ಸ್ 7. ಮಲಾಕಿ ಸೆಕೆಂಡ್ ಚಾಪ್ಟರ್ 7.
ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಹೇಳಿಕೊಳ್ಳತಕ್ಕದ್ದು.
ನೋಡ್ರ, ಅವನು ಸೇನಾಧೀಶ್ವರನಲ್ಲಿ ಯಹೋವನ ದೂತನು ಅಂತ ಹೇಳ್ತಾರೆ. ಅದರ ಯಾರೋ ಯಾಜಕ, ಯಾಜಕನ ತುಟಿಲೇ ಇರ್ಬೇಕಂತೆ ಧರ್ಮಶಾಸ್ತ್ರ, ದೇವ್ರ ವಾಕ್ಯ ಇರ್ಬೇಕಂತೆ. ಅದ್ರ ಹಂಗ ದೇವ್ರ ವಾಕ್ಯ ಯಾರಿಂದ ಹೊರಡ್ತದೋ ಅವ್ರಲ್ಲ ಯಾರು ದೂತರು? ದೇವರ ದೂತರು, ಮೆಸೆಂಜರ್ಸ್ ಅಲ್ವರ. ಇವಾಗ ಕೇಳಿಸ್ತಾ?
ಹಾ,
ಓಕೆ. ಅದೇ ನೋಡ್ಬೇಕಾದ್ರೆ ದೇವರ ಸಂದೇಶನ ಸಾರೋರು ಎಲ್ಲರೂ ಯಾರಪ್ಪ ಅಂತಂದ್ರೆ ದೇವರ ದೂತರು ಅಲ್ವರ. ಹಂಗಾದ್ರೆ ಇಲ್ಲಿ ಏಳನೇ ಒಂದು ಸಭೆಗೆ ಅದರ ಏಳನೇ ದೂತ ಬಂದು ತುತ್ತೂರಿ ಊದ್ರು ನೇಮ್ ಮೀನಿಂಗ್ ಪರ್ಲಕ್ನಲ್ಲಿ ಇಟಲಾಗ ಬಂದು ತುತ್ತೂರಿ ಊದಿಲ್ಲ. ಅದರ ಆ ಒಂದು ಕಾಲದಲ್ಲಿ, ಸಭೆಯ ಕಾಲದಲ್ಲಿ ದೇವರು ಒಬ್ರು ಮುಖ್ಯವಾಗಿರುವಂತ ವ್ಯಕ್ತಿನ ಮಾಡ್ದು ಆಯ್ಕೆ ಮಾಡ್ಕೊಂಡ್ರು. ಏನ ಸಾರೋದಕ್ಕೆ, ಏನ ಹೊರಗಡೆ ತರೋದಕ್ಕೆ, ಆ ಸಂದೇಶನ ಹೊರಗಡೆ ತರೋದಕ್ಕೆ. ಅದ್ ಯಾರಂತ ನೋಡ್ಬೇಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರೋ ನಮ್ಸದಂತ ಪಾಸ್ಟರ್ ಏನ ಚಾರ್ಲ್ಸ್ ಸ್ಟೇನ್ ರಸಲ್ ಬರ್ದರ ರಸಲ್. ಅವ್ರ ಮುಖಾಂತರ ದೇವ್ರ ಏನ್ ಮಾಡಿದ್ರು, ಅನೇಕ ಒಂದು ಏನ್ ಮಾಡಿದ್ರು, ಸತ್ಯಾಂಶಗಳನ್ನ ಹೊರಗಡೆ ತಂದ್ರು. ಅಲ್ಲ, ಅದಕ್ಕೆ ನಾವ್ ಏನಂತ ನೋಡ್ತೀರಿ, ಇನ್ನೊಂದ್ಸತಿ ವಚನ ಓದೋಣ. ಪ್ರಕಟಣೆ 11ನೇ ಅಧ್ಯಾಯ 15ನೇ ವಚನ, ರೆವಲೇಷನ್ 11:15.
ಏಳನೇ ದೇವದೂತನು ತುತ್ತೂರಿಯನ್ನೂದಿದನು, ಆಗ ಪರಲೋಕದಲ್ಲಿ ಮಹಾಶಬ್ದಗಳು ಉಂಟಾಗಿ.
ಆಗ ಪರಲೋಕದಲ್ಲಿ ಏನಂತೆ, ಮಹಾಶಬ್ದವು ಉಂಟಾಯಿತು. ಅಂದ್ರೆ ಈ ಶಬ್ದ ಎಲ್ಲಪ್ಪ ಉಂಟಾಯ್ತು ಪರಲೋಕದಲ್ಲಿ. ಪರಲೋಕನ ಏನು, ನಮ್ಮ ತಂದೆಯ ದೇವ್ರಂತ ಒಂದು ಸ್ಥಾನ ಅಲ್ಲ, ನಮ್ ಚೆನ್ನಾಗಿ ಗೊತ್ತು ಅಲ್ರ. ಪರಲೋಕ ಅಂತ ಹೇಳ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಹೆವೆನ್ಸ್ ಅಂತ ಬರ್ತದೆ. ಬೈಬಲ್ನಲ್ಲಿ ಹೆವೆನ್ ಅಂತ ಹೇಳ್ಬೇಕಾದ್ರೆ ಮೂರು ಅರ್ಥಗಳಿದೆ. ನಾವ್ ಚೆನ್ನಾಗಿ ಓದಿದಿರಿ ಅಲ್ವರ, ಫಸ್ಟ್ ಬೇಸಿಕ್ ಕ್ಲಾಸ್ ಅಲ್ಲಿ ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಆಕಾಶ ಅಥವಾ ಹೆವೆನ್ಸ್ ಅಂತ ಹೇಳ್ಬೇಕಾದ್ರೆ ಬೈಬಲ್ ಅಲ್ಲಿ ಮೂರು ಅರ್ಥಗಳಿದೆ. ಅದರ ಏನೇನ ಅರ್ಥಗಳು ಹೇಳ್ರಿ ನೋಡೋಣ. ಆಕಾಶ ಹೆವೆನ್ಸ್ ಅಂದ್ರೆ ಬೈಬಲ್ ಅರ್ಥ ಏನು?
ಒಂದು ತಂದೆಯಾದ ದೇವರು ಇರೋದು, ಒಂದು ನಕ್ಷತ್ರ ಮಂಡಲ ಆಕಾಶ,
ಓಕೆ.
ಇನ್ನೊಂದು ನಮ್ ಬೇರೆಯವ್ರು ಹೇಳ್ತಾರ,
ದುರಾತ್ಮ ಸೇನೆಗಳಿರೋದು,
ಬಿದ್ದೋದ ದೂತರುಗಳು.
ವೆರಿ ಗುಡ್. ಅದರ ಏನಪ್ಪ ಅರ್ಥ ಅಂತಂದ್ರೆ, ಒಂದು ಪರಲೋಕದ ತಂದೆಯ ದೇವರು ಅಂತ ಸ್ಥಳ, ಯೇಸುಕ್ರಿಸ್ತ ಹೇಳ್ಕೊಟ್ರಲ್ಲ ಪರಲೋಕದಲ್ಲಿ ನಮ್ಮ ತಂದೆಯೇ. ಅದರ ಇನ್ನೊಂದು ಬ್ರಹ್ಮಾಂಡ, ದೇವ ಸೃಷ್ಟಿ ಮಾಡಂತ ಮೈಟಿ ಯೂನಿವರ್ಸ್. ಅದರ ಆಕಾಶ, ನಕ್ಷತ್ರಗಳು, ಗ್ರಹಗಳೆಲ್ಲ ಇರೋಂತ ಒಂದು ಬ್ರಹ್ಮಾಂಡಕ್ಕೆ ಏನ್ ಮಾಡ್ತಾರೆ ಬೈಬಲ್ ಅಲ್ಲಿ, ಹೆವೆನ್ಸ್ ಅಂತ ಹೇಳ್ತಾರೆ. ಕೀರ್ತನೆ 19ರಲ್ಲಿ ಹೇಳ್ತಾರಲ್ಲ, ಅದರ ಈವನ್ ದ ಹೆವೆನ್ಸ್ ಡಿಕ್ಲೇರ್ ದ ಗ್ಲೋರಿ ಅಂತಂದ್ಬಿಟ್ಟು. ಅದರ ಈ ಹೆವೆನ್ಸ್ ನ ದೇವ್ರೇ ಮಾಡಿದ್ದು, ಆದಿಕಾಂಡ 1ನೇ ವಚನದಲ್ಲಿ ಸೃಷ್ಟಿ ಮಾಡಿದ್ದು. ಆದ್ರೆ ಇನ್ನೊಂದ್ ಹೆವೆನ್ಸ್ ಇದೆ, ಯಾವ್ದಪ್ಪ ಅದು ಅಂತಂದ್ರೆ, ಅದು ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿರೋದು. ಆಕಾಶವು ಆತನ ದೃಷ್ಟಿಯಲ್ಲಿ ಏನಿಲ್ಲಂತೆ, ನಿರ್ಮಲವಾಗಿರೋದು. ಅದರ ಯಾವ ಆಕಾಶ ಮಂಡಲ, ವಾಯುಮಂಡಲ ಅಧಿಕಾರಣಸಂತ ಅಧಿಪತಿ. ಈ ವಾಯುಮಂಡಲಕ್ಕೂ ಕೂಡ ದೇವರು ಬೈಬಲ್ ಏನಂತ ಕರೀತಾರೆ, ಹೆವೆನ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕರೀತಾರೆ. ಅದರ ಅದಕ್ಕೆ ಏನ್ರಿ, ಆಕಾಶದಲ್ಲಿ ಹೆವೆನ್ಸ್ ಅಲ್ಲಿ ಅಂದ್ರೆ ಪರಲೋಕದಲ್ಲಿ ಒಂದು ಸದ್ದಾಯ್ತು ಅಂದ್ರೆ, ಪರಲೋಕದಲ್ಲೇ ಅಲ್ಲ, ಈ ಒಂದು ಭೂಮಿಯ ಒಂದು ವಾಯುಮಂಡಲದಲ್ಲಿ ಏನಾಯ್ತಂತೆ, ಒಂದು ಭಯಂಕರವಾಗಿರೋ ಸೌಂಡ್ ಬಂತಂತೆ. ಅದರ ಏನ್ ಸೌಂಡ್ ಇದು, ಯಾರು ಕೊಟ್ಟಿದ ಸೌಂಡ್ ಇದು, ಏನಿದೆ ಸೌಂಡು ಅಲ್ವರ? ಓದಿ ಫಸ್ಟ್ ಥೆಸಲೋನಿಯನ್ಸ್ 4:16 ಒಂದನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನ.
ಕರ್ತನು ತಾನೇ ಆಜ್ಞಾ ಘೋಷಣದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವನ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು.
ವೆರಿ ಗುಡ್ ಅಲ್ವರ. ಆ ವಚನ ಇನ್ನೊಂದ್ಸತಿ ಓದಿ ಅಂತೀನಿ, 16ನೇ ವಚನ ಇನ್ನೊಂದ್ಸತಿ ಓದಿ ಸರ್.
ಕರ್ತನು ತಾನೇ ಆಜ್ಞಾ ಘೋಷಣದೊಡನೆಯೂ
ಏನಂತೆ, ಕರ್ತನು ತಾನೇ ಹೆಂಗ್ ಬರ್ತಾರಂತೆ, ಆಜ್ಞಾ ಘೋಷಣದೊಡನೆ. ಅದರ ಆಜ್ಞಾ ಘೋಷಣ ಅದರ ಏನ್ ಹೇಳ್ತಾರೆ ಅಂದ್ರೆ, ದ ವಾಯ್ಸ್ ಆಫ್ ಅನ್ ಆರ್ಚ್ ಏಂಜಲ್ ವಿತ್ ಎ ಶೌಟ್, ದ ಲಾರ್ಡ್ ಶಾಲ್ ಡಿಸೆಂಡ್ ಫ್ರಮ್ ಹೆವೆನ್ ವಿತ್ ಎ ಶೌಟ್ ವಿತ್ ದ ವಾಯ್ಸ್ ಆಫ್ ಅನ್ ಆರ್ಚ್ ಏಂಜಲ್ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಎರಡೇ ಬರ್ಬೇಕಲ್ಲೇ ಮಹಾಧ್ವನಿಯಿಂದ ಏನ್ ಮಾಡ್ತಂತೆ ಅವರು, ಅವ್ರ ಪರಲೋಕದಿಂದ ಏನಂತಾರೆ ಭೂಮಂಡಲಕ್ಕೆ ಅವ್ರು ತಿರುಗಿ ಎರಡನೇ ಬರೋಕೆಲೆ ಬರ್ತಂತೆ. ಹೆಂಗೆ ಅಂದ್ರೆ ತುತ್ತುರಿಯ ಧ್ವನಿಯೊಡನೆ ಅಲ್ಲರ. ಹಂಗಾರೆ ಏನಪ್ಪ ಇದು ಧ್ವನಿ ಅಂತಂದ್ರೆ ಆ ತುತ್ತುರಿಯಲ್ಲಿ ಆ ಸತ್ಯದಲ್ಲೇ ಇದೆ ಒಂದು ಧ್ವನಿ ಇದೆ ಅಂತೆ. ಆ ಧ್ವನಿ ಏನ್ ಹೇಳ್ತದೋ ಹಂಗಾರೆ ಅದರ ಓದೋಣ ಇವಾಗ. ಪ್ರಕಟಣೆ 11:15 ಇನ್ನೊಂದ್ಸತಿ ಓದೋಣ, ಕಂಟಿನ್ಯೂ ಮಾಡಿ ಹಂಗೆ ಹೇಳ್ತಾರಲ್ಲಿ.
ಹೇಳನೆಯ ದೇವದೂತನು ತುತ್ತೂರಿ ಎನ್ನುವುದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು.
ನೋಡಪ್ಪ ಅವ್ನ್ ಮಹಾಧ್ವನಿ ಬಂದಂತೆ. ಆ ಧ್ವನಿ ಏನಪ್ಪ ಹೇಳ್ತು ಅಂತಂದ್ರೆ ಏನ್ರೀ ಆ ತುತ್ತುರಿ ಊದಿದ ತಕ್ಷಣನೇ ಏನಂತ ಒಂದು ಪ್ರೊಕ್ಲೇಮೇಶನ್ ಬಂತು, ಭಯಂಕರ ಸದ್ದಲ್ಲಿ ಏನ್ ಬಂತು ಅಂದ್ರೆ ಲೋಕದ ರಾಜ್ಯಾಧಿಕಾರಗಳೆಲ್ಲ ಯಾರು ಟ್ರಾನ್ಸ್ಫರ್ ಆಗ್ಬಿಡಿದೆ ಇವಾಗ ಕರ್ತನಿಗೂ ತನ್ನ ಅಭಿಷೇಕಿಸಿದವನಿಗೆ ಏನಾಗಿದೆ ಅಂತ ಇವಾಗ ಇಲ್ಲಿ ಉಂಟಾಯ್ತು ಅಂತ ಹೇಳ್ತಾರೆ. ಅವರ ಹಂಗ ನೋಡ್ಬೇಕ್ರೆ ಏನ್ರಿ ಯಾವಾಗ ಏಳನೇ ಒಂದು ಸಭೆಯ ಒಂದು ತುತ್ತುರಿ ಓದಕ್ಕೆ ಶುರು ಮಾಡಿದ್ರು 1874 ಇಮಿಡಿಯೇಟ್ ಆಗಿ ಏನಾಯ್ತು ಅಂತಂದ್ರೆ ಲೋಕದಲ್ಲಿಂತ ಎಲ್ಲ ರಾಜ್ಯಾಧಿಕಾರಿಗಳು ತಕ್ಕಂತ ಏನ್ರಿ ಈ ಪ್ರಪಂಚದ ದೇವರಿಂದ ಇಮಿಡಿಯೇಟ್ ಆಗಿ ಯಾರಿಗೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಕರ್ತನು ನಮ್ಮ ಪ್ರಭು ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನ್ ಏನಾಯ್ತು ಅಲ್ಲಿ ಟ್ರಾನ್ಸ್ಫರ್ ಆಗೋಯ್ತು. ಅಲ್ಲರ ಪವರ್ ಏನಾಯ್ತು ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಅಲ್ಲರ. ಹಂಗಾರೆ ತುತ್ತುರಿ ಊದಿದ ತಕ್ಷಣ ಏನಾಗಿರ್ಬೇಕು ಈ ರಾಜ್ಯಾಧಿಕಾರ ಎಲ್ಲ ಇಮ್ಮಿಡಿಯೇಟ್ ಆಗಿ ಯಾರಿಗ ಬಂದಿರ್ಬೇಕು ಕ್ರಿಸ್ತನ್ಗೆ ಬಂದಿರ್ಬೇಕು ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇಮ್ಮಿಡಿಯೇಟ್ ಆಗಿ ಈ ರಾಜ್ಯಾಧಿಕಾರ ಇಮ್ಮಿಡಿಯೇಟ್ ಯಾರು ಟ್ರಾನ್ಸ್ಫರ್ ಆಗೋಯ್ತು ಎಂತಾರೆ ಕ್ರಿಸ್ತನ್ಗೆ ಏನಾಯ್ತು ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಅಲ್ಲರ. ಅದಕ್ಕೆ ಯೋಚನೆ ಮಾಡ್ರಿ ಅಂತೀನಿ. ಅಲ್ಲಿವರೆಗೂ ಯೇಸು ಕ್ರಿಸ್ತು ಏನ್ ಮಾಡ್ಬೇಕಾಗಿತ್ತಂಗಾರೆ ಅಲ್ಲಿವರೆಗೂ ಯೇಸು ಕ್ರಿಸ್ತು ಈ ಟೈಮ್ ಬರೋ ತನಕ ಅಂದ್ರೆ ಏಳನೇ ಒಂದು ತುತ್ತುರಿಗೆ ಒಂದು ಸಭೆಯ ಒಂದು ಧ್ವನಿ ಹೂದ ತನಕ ಏನ್ ಮಾಡ್ಬೇಕಾಗಿತ್ತು ಯೇಸು ಕ್ರಿಸ್ತು ಅಲ್ಲಿ ಪರಲೋಕದಲ್ಲೇ ಅವ್ರು ಇರ್ಬೇಕಾಗಿತ್ತು ಅದರ. ಯಾವಾಗ ಈ ಟೈಮ್ ಅಂತ ಇಮ್ಮಿಡಿಯೇಟ್ ಆಗಿ ಯೇಸು ಕ್ರಿಸ್ತು ಆ ಪವರ್ ತಗೊಂಡು ರೂಲ್ ಮಾಡ್ಬೇಕಾಗಿತ್ತು ಅಂದ್ರೆ. ಅದಕ್ಕೆ ನೋಡಿತೀನಿ ಅಲ್ಲಿವರೆಗೂ ಯೇಸು ಕ್ರಿಸ್ತು ಏನ್ ಮಾಡ್ತಾ ಇದ್ರು ಯೇಸು ಕ್ರಿಸ್ತು ಭೂಲೋಕದಲ್ಲಿ ತನ್ನ ಸ್ಯಾಕ್ರಿಫೈಸ್ ಎಲ್ಲ ಸಲ್ಲಿಸ್ಬಿಟ್ಟು ಪರಲೋಕಕ್ಕೆ ಹೋದ್ರು. ಪರಲೋಕಕ್ಕೆ ಹೋಗ್ಬಿಟ್ಟು ಏನ್ ಮಾಡಿದ್ರು ದೇವ್ರ ಹತ್ರ ತನ್ನ ಯಜ್ಞನ ಸಲ್ಲಿಸ್ಬಿಟ್ಟು ದೇವರ ಬಲಗಡೆಯಲ್ಲಿ ಏನ್ರಿ ಕರೆಕ್ಟ್ ಆಗಿರೋ ಟೈಮ್ ಬರೋ ತನಕ ಯೇಸು ಕ್ರಿಸ್ತು ವೈಟ್ ಮಾಡ್ತಾ ಇದ್ರಂತೆ. ಓದಿ ಹೀಬ್ರೂಸ್ 10:12-13 ಹೀಬ್ರಿಯರಿಗೆ 10:12-13
ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಅರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು.
ನೋಡ್ರ ಯೇಸು ಕ್ರಿಸ್ತು ಏನ್ ಮಾಡದಂತೆ ಒಂದೇ ಸತಿ ಯಜ್ಞವನ್ನು ಅರ್ಪಿಸಿ ಎಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ ದೇವರ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲಿವರೆಗೂ ಕೂತ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ನಿಮ್ಮ ನಿಂಗು ವೆಯ್ಟ್ ಮಾಡ್ತಾ ಇರೋದು ವೈಟಿಂಗ್ ಪೀರಿಯಡ್ ಕೂತ್ಕೊಂಡಿರೋದ್ರೆ ವೈಟಿಂಗ್ ಪೀರಿಯಡ್ ಅದರ ಆಮೇಲೆ ಇಷ್ಟಾರ.
ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾಪದ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರು.
ಏನ್ರಿ ಏನ್ರಿ ತನ್ನ ವಿರೋಧಿಗಳನ್ನ ತನ್ನ ಪಾದದ ಕೆಳಗಡೆಗೆ ಹಾಕುವ ತನಕ
ಕಾದಿರುವನು
ಕಾದಿರ್ಬೇಕಂತೆ. ಹಾಗಾದ್ರೆ ಯೇಸು ಕ್ರಿಸ್ತು ಎಲ್ಲಿವರೆಗೂ ವೇಟ್ ಮಾಡ್ಬೇಕು ಅಂತಂದ್ರೆ ಎಲ್ಲಿವರೆಗೂ ಪರಲೋಕದಲ್ಲಿ ದೇವ್ರ ಹತ್ರ ಕೂತ್ಕೊಂಡಿರ್ಬೇಕು ಅಂತಂದ್ರೆ ಏನ್ರಿ ದೇವ್ರಿಗೆ ಸ್ಯಾಕ್ರಿಫೈಸ್ ಎಲ್ಲ ಅರ್ಪಣೆ ಮಾಡಿದ್ಮೇಲೆ ಶತ್ರುಗಳನ್ನೆಲ್ಲ ತನ್ನ ಪಾದದ ಕಡೆ ಹಾಕದ ತನಕ ಯೇಸು ಕ್ರಿಸ್ತು ಮಾಡಕ್ಕೊ ಸಮಾಧಾನವಾಗಿ ತಾಳ್ಮೆಯಿಂದ ಅವ್ರ ಅಧಿಕಾರ ಸೀಟಲ್ಲಿ ಏನ್ ಮಾಡಕ್ಕೊ ಕೂತಿರ್ಬೇಕು. ಅಲ್ಲಿವ್ರಿಗೆ ಏನ್ ಮಾಡ್ಬೇಡ ಯೇಸು ಕ್ರಿಸ್ತು ಏನು ಕೆಲಸಗಳನ್ನ ಮಾಡಕ್ಕೆ ಹೋಗ್ಬಾರ್ದು ಅಲ್ಲರ. ಆವಾಗ ಏನಂತ ಮೀನಿಂಗು ಯೇಸು ಕ್ರಿಸ್ತುಗೆ ಈ ಒಂದು ಅಥಾರಿಟಿ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಕ್ರೈಸ್ಟ್ ಏನ್ ಮಾಡ್ಬೇಕು ಇವಾಗ ಎದ್ದು ನಿಂತ್ಕೊಂಡ ಆಳ್ವಿಕೆ ಮಾಡಕ್ ಏನ್ ಮಾಡ್ಬೇಕು ಶುರು ಮಾಡ್ಬೇಕು ಅಲ್ಲರ. ಅದಕ್ಕೆ ನೋಡಿದ್ತೀವಿ ಬನ್ನಿ ಕೀರ್ತನೆ ಕೀರ್ತನೆ 110:1-2 ಇದ್ರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದ್ರ ಡೀಟೇಲ್ ಅಂದ್ರೆ ಇದ್ರ ಕಂಟಿನ್ಯೂಯೇಷನ್ ನೆಕ್ಸ್ಟ್ ಏನಾಗ್ತದೆ ಅಂತಂದ್ಬಿಟ್ಟು ಅಲ್ಲಿ ಕೊಟ್ಟಾರೆ. ಕೀರ್ತನೆ 110:1-2
ಯೆಹೋವನು ನನ್ನ ಒಡೆಯನಿಗೆ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು.
ನೋಡ್ರಿ ಬಲಗಡೆಯಲ್ಲಿ ಕೂತುಕೊಂಡಿರು ನಿನ್ನ ವಿರೋಧಿಗಳನ್ನ ನಿನ್ನ ಪಾದ ಕಡೆ ಹಾಕ ತನಕ ಏನ್ ಮಾಡಿದ್ ನೀವು ಬಲಗಡೆಯಲ್ಲಿ ಕೂತ್ಕೊಂಡಿರು ಅದರ. ಹಂಗಾರೆ ಟೈಮ್ ಬಂದ್ಮೇಲೆ ಏನ್ ಮಾಡ್ಬೇಕು ಇವಾಗ ಯೇಸು ಕ್ರಿಸ್ತು ನಿಂತ್ಕೊಂಡು ಆಳ್ವಿಕೆ ಮಾಡ್ಬೇಕು ಅದರ. ಹಂಗಾರೆ ಅವ್ರು ಆಳ್ವಿಕೆ ಮಾಡ್ಬೇಕಾದ್ರೆ ಯಾರ ದಡವೆ ಆಳ್ವಿಕೆ ಮಾಡ್ಬೇಕು ಶತ್ರುಗಳು ಇರ್ಬೇಕಾ ಬೇಡವಾ? ಶತ್ರುಗಳು ಇರ್ಬೇಕು. ಶತ್ರುಗಳ ಮೇಲೇನೆ ಯೇಸು ಕ್ರಿಸ್ತು ಏನ್ ಮಾಡೋದಲ್ಲಿ ಆಳ್ವಿಕೆ ಮಾಡೋದು. ಅದಕ್ಕೆ ಅವ್ರ ಪಾದದ ಕಡೆ ಶತ್ರುಗಳನ್ನ ಹಾಕ್ತಾರೆ ಅಂತ ನೇಮಿನಿಗೂ ಹಂಗಾರೆ ಶತ್ರುಗಳಿದ್ದಾರೆ ಆ ಶತ್ರುಗಳು ಅವ್ರ ಪಾದಕ್ಕೆ ಎಡೆನಾಗಿಲ್ಲ ಇನ್ನ ಹಾಕಲ್ ಪಡ್ಲಿಲ್ಲ ಅಂತ ಮೀನಿಂಗ್ ಅಲ್ಲ. ಅದಕ್ಕೆ ಆ ಶತ್ರುಗಳನ್ನ ಪಾದಕ್ಕೆ ಎಡೆ ಹಾಕತನಕ ಯೇಸುಕ್ರಿಸ್ತ ಸಿಮಡಕಂತೆ ಅಲ್ಲೇ ಕೂತಿರ್ಬೇಕಂತೆ. ಅದಕ್ಕೆ ನೋಡಿ ಕೀರ್ತನೆ 110:2 ವಚನ ಓದಿ.
ಯಹೋವನು ನಿನ್ನ ರಾಜದಂಡದ ಆಳ್ವಿಕೆಯನ್ನು ಚಿಯೋನಿನ ಹೊರಗು ಅಬ್ಬಿಸುವನು.
ನೋಡಿ ನಿನ್ನ ರಾಜ್ಯದಂಡವನ್ನು, ನಿನ್ನ ಆಳ್ವಿಕೆ ಯಾವಾಗ ಶುರು ಆಗ್ತದೋ ಆಳ್ವಿಕೆ ಬರೀ ಒಂದೇ ಒಂದ್ ಜಾಗದಲ್ಲಿ ಮಾತ್ರ ಇರೋದಂತೆ, ಅದು ಎಲ್ಲಾ ಕಡೆಗೆ ಏನ್ ಮಾಡ್ತಾರಂತೆ ಅಲ್ಲಿ ಹಬ್ಬಿಸ್ತಾರಂತೆ. ಜಿಯೋನ್ ಅವ್ರಿಗೆ ಏನ್ ಮಾಡ್ತಾರೆ ದೇವ್ರು ಹಬ್ಬಿಸ್ತಾರಂತೆ. ಅವಾಗ ಅವ್ರ ಆಳ್ವಿಕೆಯಲ್ಲಿ ಹೆಂಗಿರ್ತದೆ ಹೋದ್ರಿ,
ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು.
ನೋಡ್ರ ನಿನ್ನ ವೈರಿಗಳ ನಡುವೆ ಏನ್ ಮಾಡ ನೀನು ದೊರೆತನ ಮಾಡು. ಇವಾಗ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ವೈರಿನೇ ಇರಲ್ಲ ಅಂತಂದ್ರೆ ಹೆಂಗೆ ಮತ್ತೆ ಮತ್ತೆ ಹೆಂಗೆ ದೊರೆತನ ಮಾಡೋದು? ಅಂದ್ರೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಏನಿರ್ಬೇಕು? ವೈರಿ ಇರ್ಬೇಕು. ಆ ವೈರಿಗಳ ನಡುವೇನೆ ಯೇಸು ಕ್ರಿಸ್ತ ಏನ್ ಮಾಡೋದಂತ ಅಲ್ಲಿ ಅಲ್ಲಿ ಆಳ್ವಿಕೆ ಮಾಡೋದು, ದೊರೆತನ ಮಾಡೋದು. ಅಂದ್ರೆ ಯೇಸು ಕ್ರಿಸ್ತ ಆಳ್ವಿಕೆ ಮಾಡ್ಬೇಕಾದ್ರೆ ಲೋಕದಲ್ಲಿ ಏನಿರ್ತಾರೆ ಶತ್ರುಗಳು, ಅವ್ರಿಗೆ ಹಿಡಿಸ್ತಿರೋರು, ಅವ್ರಿಗೆ ವಿರುದ್ಧವಾಗಿ ನಡೆಯೋರು ಎಲ್ಲ ಎಲ್ಲಿರ್ತಾರಂತೆ ಲೋಕದಲ್ಲೇ ಇರ್ತಾರೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವ್ರ ಎಲ್ಲಾರು ಏನ್ ಮಾಡ್ತಾರಂತೆ, ಇವರು ರಾಜ್ಯದಲ್ಲಿಂದ ಒಂದೊಂದಾಗಿ ತೆಗಿತಾ ಹೋಗ್ತಾರಂತೆ. ಅದಕ್ಕೆ ನೋಡಿ ಎಲ್ಲಿ ಯೇಸು ಕ್ರಿಸ್ತ ಹೇಳ್ತಾ ನೋಡ್ತೀರಿ, ಎಲ್ಲಿ ಮತ್ತಯದಲ್ಲಿ 13:41 ವಚನ, Matthew 13:41.
ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು.
ಹಂಗಾರೆ ಅಧರ್ಮಿಗಳು ಎಲ್ಲಿರ್ತಾರೆ ಸರ್? ಆತನ ರಾಜ್ಯದಲ್ಲಿ ಇರ್ತಾರೆ. ಕರೆಕ್ಟ್. ಆತನ ರಾಜ್ಯದಿಂದಾನೇ ಅವ್ರೇನ್ ಮಾಡ್ತಾರೆ ಇವನ್ನೆಲ್ಲ ಇವನ್ನೆಲ್ಲರನ್ನು ತೆಗೆದಾಕ್ತಾರೆ. ಹಂಗಾರೆ ಆತನ ರಾಜ್ಯ ಆಡಳಿತ ಮಾಡ್ಬೇಕಾರೆ ಎಂತವ್ರು ಇರ್ತಾರೆ, ಇಂಥವ್ರುಗಳು ಇರ್ತಾರೆ. ಇವರೆಲ್ಲ ಕ್ರಿಸ್ತನಿಗೆ ಏನಾಗಿರ್ತಾರೆ ಇವಾಗ? ಶತ್ರುಗಳು. ಈ ಶತ್ರುಗಳನ್ನ ತೆಗೆದಿಕ್ಕೇನೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಆಳ್ವಿಕೆ ಮಾಡಕ್ಕೆ ದೇವ್ರೇ ಮಾಡೋದು, ಕ್ರಿಸ್ತನ ಕಳ್ಸ್ಕೊಡೋದು. ಅದಕ್ಕೆ ಹೇಳ್ತಾರೆ ಈ ಟೈಮ್ ಬರೋ ತನಕ ಎಲ್ಲಿ ಕೂತಿರ್ಬೇಕು? ದೇವರ ಬಲಗಡೆಯಲ್ಲೇ ಕೂತಿರ್ಬೇಕು. ಅದಕ್ಕೆ ಅಪೊಸ್ತಲ ಕೃತ್ಯಗಳು 3:21 ಓದಿ, ಏನ್ ಹೇಳ್ತಾರೆ ನೋಡೋಣ. ಅಪೊಸ್ತಲ ಕೃತ್ಯಗಳು 3:21, Acts 3:21, ಅಪೊಸ್ತಲ ಕೃತ್ಯಗಳು 3:21.
ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು.
ನೋಡ್ರ ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ. ಹಂಗಾದ್ರೆ ಅವ್ರು ಬರಕ್ಕೂ ಮುಂಚೆ ಸಮಸ್ತವನ್ನು ಸರಿಯಾಗೋದಿಲ್ಲ, ಅವ್ರು ಬಂದ್ಮೇಲೆ ಸಮಸ್ತವ ಏನಾಗೋದು ಸರಿಯಾಗೋದು. ಬರೋದಕ್ಕೇನೆ ಉದ್ದೇಶನೇನೋ ಸಮಸ್ತವನ್ನು ಸರಿ ಮಾಡಕ್ಕೆ. ಹಂಗಾರೆ ಬಂದ್ಮೇಲೆ ಏನಾಗಿರ್ಬೇಕಲ್ಲ, ಎಲ್ಲ ಕೆಟ್ಟೋಗಿರ್ಬೇಕು, ಕೆಟ್ಟೋಗಿರೋ ಕಾರ್ಯಗಳು ಇರ್ತದೆ, ಅದನ್ನ ಸರಿ ಮಾಡೋದಕ್ಕೆ ಯಾರು ಬರೋದು? ಇವಾಗ ಕ್ರಿಸ್ತನ ಬರೋದು. ಇವಾಗ ಯೋಚನೆ ಮಾಡಿ ಅಲ್ಲಿ ಏನಂತ ನೋಡಿದ್ರಿ, ಪ್ರಕಟಣೆ 11:15 ಲೋಕದ ರಾಜ್ಯಾಧಿಕಾರಿಗಳು ಯಾರಿಗೆ ಟ್ರಾನ್ಸ್ಫರ್ ಆಯ್ತಂತೆ? ನಮ್ಮ ಕರ್ತನಿಗೂ ಆತನ ಅಭಿಷಕ್ತವ್ರಿಗೆ ಏನಾಯ್ತಂತಲ್ಲಿ ಅಲ್ಲಿ ಟ್ರಾನ್ಸ್ಫರ್ ಆಯ್ತು. ಹಂಗಾರೆ ಯೇಸು ಕ್ರಿಸ್ತನಿಗೆ ದೇವರು ಈ ರಾಜ್ಯ ಕೊಟ್ರೆ, ಯೇಸು ಕ್ರಿಸ್ತು ಆಡಳಿತ ಮಾಡಕ್ಕೆ ಶುರು ಮಾಡಿದ್ರೆ, ಅವರು ಅವ್ರ ಜೊತೆಗೆ ಯಾರನ್ನ ಸೇರಿಸ್ಕೊಂಡು ಆಡಳಿತ ಮಾಡ್ತಾರೆ? ನೀವ್
ಹೇಳ್ತಾರೆ
ಆಳ್ವಿಕೆ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಅದರ ಓದಿಂತೀನಿ Luke 22:29, Luke 22:29 ವಚನ.
ಆದುದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ಆದುದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ, ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ.
ಸೌಂಡ್ ಕಡಿಮೆ ಐತ್ರಿ.
ಸಿಸ್ಟರ್ ಇವಾಗ ಕೇಳಿಸಿದ್ಯಾ?
ಆದುದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ.
ನೋಡ್ರ ಅಲ್ಲಿ ಹೇಳ್ತಾರೆ, ತಂದೆಯು ನನಗೆ ರಾಜ್ಯವನ್ನು ಯಾವ ತರ ಒಂದು ಅಪಾಯಿಂಟ್ ಮಾಡಿದ್ರು ಕೊಟ್ಟಿದ್ರು ಅದೇ ತರ ಈ ರಾಜ್ಯ ನೆಕ್ಸ್ಟ್ ಯಾರು ಕೊಡ್ತೀನಿ? ನಿಮಗೆ ಕೊಡ್ತೀನಿ. ಅಂದ್ರೆ ಯೇಸು ಕ್ರಿಸ್ತು ಈ ರಾಜ್ಯಾಧಿಕಾರನ ಸಭೆ ಜೊತೆಗೆ ಏನ್ ಮಾಡ್ತಾರ ಅವರು ಹಂಚ್ಕೊಂತಾರೆ ಅನ್ನೋರ ಅದಕ್ಕೆ ಓದಿಂತೀನಿ. ಇನ್ನೊಂದ್ ಕಡೆ ಹೇಳ್ತಾರೆ, ಯಾರು ಜಯವಂತರ ಅವ್ರಿಗೆ ಮಾಡ್ತೀನಿ ಸಿಂಹಾಸನದಲ್ಲಿ, ನನ್ನ ಹಾಗೆ ಜಯವಂತವ್ರಿಗೆ ಸಿಂಹಾಸನದ ಬಳಿ ಏನ್ ಮಾಡ್ತೀನಿ ಕೂತ್ಕೊಳಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಓದಿ ಪ್ರಕಟಣೆ 3:21 Revelation 3:21.
ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು.
ವೆರಿ ಗುಡ್ ಸ್ಟಾರ್ ಅಲ್ವರ. ಸೊ ಏನ್ ಮಾಡ್ತೀನಿ, ಹಾಗೆ ಏನ್ ಮಾಡ್ತೀನಿ, ಜಯ ಹೊಂದವನಿಗೆ ಸಿಂಹಾಸನ ಕೂತಕ್ಕೆ ಮಾಡ್ತೀನಿ ಅವಕಾಶ ಕೊಡ್ತೀನಿ. ಅದಕ್ಕೆ ದಾನಿಯಲ್ಲಿ 7:27 ಏನಂತ ನೋಡ್ತೀರಿ, ದಾನಿ 7:27 ನಾವ್ ಏನ್ ನೋಡ್ತಾ ನೋಡ್ತೀರಿ ಅಂತಂದ್ರೆ, ಆ ರಾಜ್ಯವು ಆ ಮಹಿಮೆಯು ಯಾರಿಗಂತ ಕೊಡಲ್ಪಟ್ಟಿತ್ತು, ಮನುಷ್ಯ ಕುಮಾರನ್ಗೆ ಒಬ್ರು ಒಪ್ಪಾಗಿರೋಂತ ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಅವರ ಪರಿಶುದ್ಧ ಒಂದು ಎಂತಾರೆ ಜನಗಳಿಗೂ ಕೂಡ ಏನ್ ಮಾಡುತ್ತೆ ಕೊಟ್ರು ಅಂತ ಹೇಳ್ತಾರೆ. ಯಾರಪ್ಪ ಅಂದ್ರೆ 144,000 ದೇವರ ಸಭೆ. ಆದ್ರೆ ಅದಕ್ಕೆ ನೋಡ್ಬೇಕ್ರೆ, ಯಾವಾಗ ಯೇಸು ಕ್ರಿಸ್ತ 2 ಬಂದ್ರು, ಸತ್ತೋಗಿರೋಂತ ಸಭೆ ಮಾಡಿದ್ರು, ಎಬ್ಸಿದ್ರು, ಎಬ್ಸಿದ ತಕ್ಷಣ ಅವ್ರ ಆಳ್ವಿಕೆ ಏನ್ ಮಾಡಿದ್ರು ಮಾಡಕ್ಕೆ ಅಲ್ಲಿ ಶುರು ಮಾಡುದು, ಅದಕ್ಕೆ ಪ್ರಾರಂಭ ಮಾಡ್ಬಿಟ್ರು. ಎಂತ ಲೋಕದ ರಾಜ್ಯಾಧಿಕಾರಿಗಳು ಏನಂತಲ್ಲಿ ಟ್ರಾನ್ಸ್ಫರ್. ಈ ಒಂದು ಸೌಂಡ್ ಎಲ್ಲಿ ಬಂತಂತೆ, ಆಕಾಶದಲ್ಲಿ ಅಲ್ವರ, ಪರಲೋಕದಲ್ಲಿ ಬಂತಂತೆ ಅಲ್ವರ. ಇದಾಗಿದ ತಕ್ಷಣ ನೋಡಿ ಇಮ್ಮಿಡಿಯೇಟ್ ಆಗಿ ಏನಾಯ್ತದೆ ಪರಲೋಕದಲ್ಲಿ, ನೆಕ್ಸ್ಟ್ ಏನ್ ಸೀನ್ ಅಂತ ಓದಿ Revelation 11:16-17.
ತಮ್ಮ ತಮ್ಮ ಸಿಂಹಾಸನಗಳ ಮೇಲೆ ಕೂತಿರುವ 24 ಹಿರಿಯರು ಆತನಿಗೆ ಅಡ್ಡ ಬಿದ್ದು, ಕರ್ತನೆ, ಸರ್ವಶಕ್ತನಾದ ದೇವರೇ, ಸದಾಕಾಲ ಇರುವಾತನೇ, ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತೇವೆ.
ನೋಡ್ರ 24 ಹಿರಿಯರು ಇಮ್ಮಿಡಿಯೇಟ್ ಆಗಿ ಏನ್ರಿ ಅಡ್ಡ ಬಿದ್ದು ದೇವ್ರಿಗೆ ಸ್ತೋತ್ರ ಮಾಡಿ ಏನಂತ ಹೇಳಿದ್ರಂತೆ, ಕರ್ತನೆ ನೀನು ಮಹಾ ಅಧಿಕಾರವನ್ನು ತಗೊಂಡು ಏನ್ ಮಾಡಿದ್ಯಂತೆ,
ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ
ಆಳಿದ್ರಂತೆ, ಆಳ್ವಿಕೆ ಮಾಡಕ್ ಹೋಗ್ತೀರಾ ಅಂತಂತ ಹೇಳಿದ್ರ, ಆಳಿದರೆ ಅಂತಂದ್ರ
ಆಳಿದ್ದರಿಂದ,
ಹಂಗ್ರೆ ಏನ್ ಮೀನಿಂಗ್ ಮಾಡ್ತಾ ಇದ್ರ ಇಲ್ಲ ಮಾಡಕ್ ಹೋಗ್ತಾರೆ ಅಂತಾನ,
ಆಳಿದ್ದಾರೆ
ಆಲ್ರೆಡಿ ಶುರು ಮಾಡ್ಬಿಟ್ಟಾರೆ ಅಂತ ಮೀನಿಂಗ್ ಅಲ್ರ. ಅದಕ್ಕೆ ಇದ್ ಯಾರಿದು 24 ಹಿರಿಯರು ಅಲ್ರ, ಏನ್ರಿ 24 ಹಿರಿಯರು, ನಾವ್ ಬೇಸಿಕ್ ಕ್ಲಾಸ್ ಕಲ್ತಿದ್ರಲ್ಲ 24 ಎಲ್ಡರ್ಸ್ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ರೆವಲೇಷನ್
24 ಪ್ರವಾದನೆಗಳು.
ಎಸ್ ಅಲ್ರ. ಸೊ ಅದಕ್ಕೆ ಪ್ರಕಟಣೆ 4:4 ವಚನದಲ್ಲಿ ನೋಡ್ತಿರಲ್ಲ, ದೇವರ ಸಿಂಹಾಸನ ಸುತ್ತಲೂ 24 ಎಂತ ಸಿಂಹಾಸನಗಳಿತ್ತು, 24 ಸಿಂಹಾಸನ ಮೇಲೆ ಶುಭ್ರ ವಸ್ತ್ರ ಧರಿಸ್ಕೊಂಡಂತ 24 ಹಿರಿಯರು ಕೂತಿದ್ರು ಅಂತ ಹೇಳ್ತಾರಲ್ಲ, ಇದು ಯಾರು ಅಂತಂದ್ರೆ 24 ಪ್ರೊಫೆಟ್ಸ್ ಅಲ್ಲ ಅಲ್ರ, ಅಥವಾ ಇಸ್ರೇಲ್ ಅಂತ 12 ಗೋತ್ರದಲ್ಲಿ ಅವರು 12 ಹಿರಿಯರು, ಆಮೇಲೆ ಅಪೊಸ್ತಲ್ಸ್ 12 ಜನ ಅಪೊಸ್ತಲ್ಸ್ ಅಂತ ಅಲ್ಲ ಅಲ್ವರ. ಇದು ಯಾರಪ್ಪ ಇದು ಅಂತಂದ್ರೆ, ಆ 24 ಪ್ರವಾದನೆಗಳು, ಪ್ರವಾದಿಗಳಲ್ಲ ಏನ್ರಿ, ಪ್ರವಾದನೆಯ ಒಂದು ಮಾತುಗಳು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇದು ಎಲ್ಲಪ್ಪ ಇತ್ತು ಅಂದ್ರೆ, ದೇವರ ಸಿಂಹಾಸನ ಸುತ್ತಲೂ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ದೇವ್ರ ಸಿಂಹಾಸನ ಸುತ್ತಲೂ ಅಂತ ಏನ್ ಮೀನಿಂಗು ಅಂದ್ರೆ, ದೇವ್ರ ಸುತ್ತಲೂ ಇತ್ತು ಅಂತ ಮೀನಿಂಗು. ಸಿಂಹಾಸನ ಅಂದೇನು, ಸಿಂಹಾಸನ ಅಂದ್ರೆ ರಾಜ್ಯಾಧಿಕಾರ ಅಂದ್ರೆ, ಈ 24 ಪ್ರವಾದನೆ ಮಾತುಗಳು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರವಾದನೆ ಮಾತುಗಳು ಏನಾಗಿರ್ಬೇಕಿದು, ಇದಾಗಿರ್ಬೇಕು. ಅದಕ್ಕೆ ಎಲ್ಲಾ ಪ್ರವಾದಿಗಳು ಮಾತಾಡಿದ್ ಯಾವ್ದ್ರ ಬಗ್ಗೆ ಮಾತಾಡಿದ್ರು, ದೇವರ ರಾಜ್ಯದ ಪ್ರವಾದಿಗಳು ದೇವರ ರಾಜ್ಯದ ಬಗ್ಗೆನೆ ಪ್ರವಾದನೆ ಮಾಡಿದ್ರು. ಓದಿ ಅಪೊಸ್ತಲ ಕೃತ್ಯಗಳು 3:21 ಆಕ್ಟ್ಸ್ ಆಫ್ ದ ಅಪೊಸ್ತಲ್ಸ್ 3:21.
ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ.
ಆ ಒಂದು ಕಾಲದ ಸಂಬಂಧವಾಗಿ ದೇವರು ಏನ್ ಮಾಡಿದಂತೆ, ಪೂರ್ವದಂತ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಏನ್ ಮಾಡಿದ ದೇವರದ್ನ ಅದನ್ನ ಹೇಳಿಸಿದ್ರೆ ಅಂತ. ಹಾಗಾದ್ರೆ ದೇವರು ಪೂರ್ವದಲ್ಲಿ ಅಂತ ಎಲ್ಲಾ ಪರಿಶುದ್ಧ ಪ್ರವಾದಿಗಳು ಯಾವ್ದ್ರ ಬಗ್ಗೆ ಹೇಳಿದಾರೆ, ಇದ್ರ ಬಗ್ಗೆ ಏನ್ ಮಾಡಿದ ಹಂಗಾರೆ ಅಲ್ಲಿ ಹೇಳಿದ್ರು, ಯಾವ್ದ್ರ ಬಗ್ಗೆ ದೇವರು ತನ್ನ ರಾಜ್ಯವನ್ನು ಯಾವ ತರ ಸ್ಥಾಪನೆ ಮಾಡ್ತಾರೆ, ಸಮಸ್ತವನ್ನು ಯಾವ ತರ ಸರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಪ್ರವಾದಿಗಳು ಹೇಳಿದ್ರು ಇದ್ರ ಬಗ್ಗೆನೇ. ಅದಕ್ಕೆ ಇವ್ರು ಎಲ್ಲಿದ್ರಂತೆ, ದೇವರ ಸಿಂಹಾಸನ ಸುತ್ತಲೇ ಏನಾಗಿದಂತೆ ಅಲ್ಲಿ ಇದ್ರಂತೆ ಅಲ್ಲ. ಆಮೇಲೆ ಇವ್ರು ಏನ್ ಬಟ್ಟೆ ಧರಿಸ್ಕೊಂಡಿದ್ರು, ವೈಟ್ ಲೆನಿನ್ ಕ್ಲಾತ್, ಶುಭ್ರ ವಸ್ತ್ರ ಧರಿಸ್ಕೊಂಡಿದ್ರು ಅಂತ ಹೇಳ್ತಾರೆ. ಬಿಳಿ ಅಂತಾನೆ ಬೈಬಲ್ ಏನರ್ಥ,
ಶುದ್ಧ
ಶುದ್ಧ ಅದರ ನಮ್ಗೆ ಲಿಸ್ಟ್ ಕಳ್ಸೋಡಿ ಬಸವರಾಜ್ ಬಂದ್ರಲ್ಲಿ ಕಣ್ಣಲ್ಲಿ ಮಾಡ್ಬಿಟ್ಟು ಕಳ್ಸಲ್ಲ, ಲಿಸ್ಟ್ ಎಲ್ಲ ಒಂದು ಕೋಡ್ಗಳು ಎಲ್ಲ ಬ್ಯಾಟ್ ಮಾಡಿದೀರಾ?
ಇಲ್ರಿ.
ನೋಡಿದ್ರ ಬಯಾಟ್ ಮಾಡ್ರಿ ಅಂತಂದ್ರೆ ನೆಕ್ಸ್ಟ್ ವೀಕ್ ಯಾರು ಬರಲ್ಲ ಕ್ಲಾಸ್ಗೆ. ಅದರ ಸರಿ ಲಿಸ್ಟ್ ಇಟ್ಕೊಳ್ಳಿ, ಪಾಠ ಮಾಡ್ಬೇಕಾದ್ರೆ ಒಂದೊಂದೇ ಅಂಶಗಳ ಜ್ಞಾಪನ ಪಡ್ಕೊಂಡ್ರೆ ನಿಮ್ಗೆ ಯೂಸ್ ಆಗ್ತದೆ. ಸ್ಟಡಿ ಮಾಡಿ. ವೈಟ್ ಅಂತಂದ್ರೆ ಬೈಬಲ್ ಅಲ್ಲಿ ಪ್ಯೂರಿಟಿ, ಶುದ್ಧತೆ, ನಿರ್ಮಲತೆ, ಏನ್ ಮಾಡ್ತಾರೆ ಅದು, ಅದು ಸೂಚನೆ ಮಾಡ್ತಾರೆ ಅಲ್ವರ. ಅದಕ್ಕೆ ಈ ಒಂದು ಏನ್ರಿ 24 ಮಂದಿ ಹಿರಿಯರು ಬಿಳಿ ಬಟ್ಟೆ ಧರಿಸ್ಕೊಂಡಿದ್ರು ಅಂತ ಏನಪ್ಪ ಮೀನಿಂಗ್ ಅಂದ್ರೆ ಏನ್ರಿ ಅದು ಶುದ್ಧತೆ, ಸತ್ಯತೆ. ಖಂಡಿತವಾಗ ಪ್ರವಾದನೆ ಮಾತುಗಳು ಸುಳ್ಳಾಗ ಸಾಧ್ಯ ಇಲ್ಲ, ಖಂಡಿತವಾಗ ಸತ್ಯ ಆಗಿ ಆಗ್ತದೆ, ಫುಲ್ಫಿಲ್ ಆಗಿ ಆಗ್ತದೆ. ಆಮೇಲೆ ತಲೆ ಮೇಲೆ ಕಿರೀಟ ಇತ್ತು ಅಂದ್ರೆ ಮೀನಿಂಗು, ಕಿರೀಟ ಅಂದ್ರೆ ಏನ್ರಿ ಅಧಿಕಾರ. ದೇವ್ರು ಇದಕ್ಕೆ ಏನ್ ಮಾಡಿದ್ರೆ ಅಧಿಕಾರ ಕೊಟ್ಟದೆ ದೇವ್ರಿಂದ ಎಂತಾರೆ ನೇಮಿಸಲ್ಪಟ್ಟಂತ ಒಂದು ಪ್ರವಾದನೆ ಮಾತುಗಳು ಇದು. ದೇವರಿಂದ ಪ್ರೇರಣೆ ಆಗಿ ಬಂದಿರೋ ಒಂದು ಪ್ರವಾದನೆ ಮಾತುಗಳು ಅಷ್ಟೇ, ಮನುಷ್ಯನ ಬಾಯಿಂದ ತಾನಾಗಿ ಬಂದಿರೋ ಮಾತುಗಳಲ್ಲ. ಅದರ ಆಮೇಲೆ ಇದು ಕುಂತ್ಕೊಂಡಿದ್ವು ಅಂತೆ, ಕುಂತ್ಕೊಂಡಿದ ತಕ್ಷಣ ವೇಟ್ ಮಾಡ್ತಾನೇ ಇದ್ರು ಅಂತ ಮೀನಿಂಗು. ಯಾವಾಗ ದೇವ್ರ ವಾಕ್ಯ ನೆರವೇರ್ತದೋ ಇಮ್ಮಿಡಿಯೇಟ್ ಆಗಿ ಮುಂದೆ ಬಂದು ಅಡ್ಡ ಬಿದ್ದು ತನ್ನ ಕಿರೀಟಗಳನ್ನ ಕೆಡೆ ಇಟ್ಟು ದೇವ್ರಿಗೆ ಏನ್ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ತೋತ್ರಗಳು ಹೇಳ್ತಾರಂತೆ. ಹಂಗಾನೆ ಏನ್ ಮೀನಿಂಗು, ಯಾವಾಗೆಲ್ಲ ದೇವರ ಒಂದು ಪ್ರವಾದನೆ ಮಾತುಗಳು ನೆರವೇರೋದಕ್ಕೆ ಶುರು ಆಗ್ತದೋ ಅವಾಗೆಲ್ಲ ಯಾರಿಗೆ ಮಹಿಮೆ, ಘನತೆ, ಗೌರವ ಅಂತಂದ್ರೆ ದೇವರಿಗೆ ಅಲ್ವರ. ಅದಕ್ಕೆ ನೋಡಿ ಒಂದು ಎಕ್ಸಾಂಪಲ್ ನೋಡೋಣ. ರೆವಲೇಷನ್ 5th ಚಾಪ್ಟರ್ಲಿ ನಾವೇನ್ ನೋಡ್ತೀರಿ, ಯೋಹಾನ ಒಂದು ಕಾರ್ಯ ನೋಡ್ತಾರೆ ಏನಂತಂದ್ರೆ ದೇವ್ರ ಕೈಲಿ ಒಂದು ಸುಳ್ಳಿ ಇತ್ತಂತೆ, ಅದು 7 ಮುದ್ರೆಗಳಿಂದ ಮುದ್ರೆ ಹಾಕಲ್ಪಟ್ಟಿತ್ತಂತೆ. ಆ ಮುದ್ರೆನ ಒಡೆದು ಹೋದಕ್ಕೆ ಯಾರಿಗೂ ಯೋಗ್ಯತೆ ಇರಲಿಲ್ಲ ಅಂತ ಹೇಳ್ತಾರೆ. ಆವಾಗ ಏನ್ ಹೇಳ್ತಾರೆ ಬಂದ್ಬಿಟ್ಟು ಒಬ್ಬ ಹಿರಿಯಲ್ಲೊಬ್ರು ಅಳಬೇಡ, ಯಜ್ಞದ ಕುರಿ ಆದ ತಾನೇನ್ ಮಾಡಿದಾನೆ ಜಯಿಸಿದರೆ, ಯೂದ ಗೊತ್ತು ಸಿಂಹ ಏನ್ ಮಾಡಿದ ಜಯಿಸಿದರೆ ಅಂತ ಹೇಳ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತನ ಒಂದು ಒಂದು ಮಾತನಲ್ಲಿ ಹೇಳ್ತಾ ಇದ್ರೆ, ಯೇಸು ಕ್ರಿಸ್ತನ ಜಯಿಸಿದ್ರೆ ಅಂದ್ಬಿಟ್ಟು ಹೆಂಗ್ ಹೇಳ್ತಾ ಇದ್ರೆ ಆ ಹಿರಿಯರು ಅಂತಂದ್ರೆ ಸ್ವಂತ ಮಾತು ಹೇಳ್ತಲ್ಲ, ಪ್ರವಾದಿಯ ಒಂದು ರೆಫರೆನ್ಸ್ ಕೊಡ್ತಾ ಇದಾರೆ ಅಲ್ಲ. ಯೇಸು ಕ್ರಿಸ್ತು ಯೂದ ಗೊತ್ತು ಸಿಂಹ ಅಂತಂದ್ಬಿಟ್ಟು ಮೊದಲು ಬಂದಂತ ಪ್ರವಾದನೆ ಮಾತು ಎಲ್ಲಿ ಬಂತು, ಎಲ್ಲಿದೆ?
ಆದಿಕಾಂಡ
ಅಲ್ವರ, ಆದಿಕಾಂಡ 49 ಅಧ್ಯಾಯದಲ್ಲಿ ಏನಾಗಿದೆ ಅಲ್ಲಿ ಅಲ್ಲಿದೆ ಅಂದ್ರ ಜೆನೆಸಿಸ್ 49 ಚಾಪ್ಟರ್ ಅಲ್ಲಿ ಜೀಸಸ್ ಕೇನ್ ಹೇಳ್ತಾರೆ ಲಯನ್ ಆಫ್ ದ ಟ್ರೈಬ್ ಆಫ್ ಜೂಡಾ ಅಂತ ಹೇಳ್ತಾರೆ. ಹಂಗ್ರೆ ಯಾವಾಗ ಈ ಪ್ರಾಫಸಿ ನೆರವೇರ್ತೋ ಇಮ್ಮಿಡಿಯೇಟ್ ಆಗಿ ಆ ಒಂದು ವೇಟಿಂಗ್ ಪೀರಿಯಡ್ ಏನಾಯ್ತು, ಪ್ರವಾದನೆ ಇದು ಮುಗೀತು. ದೇವ್ರಿಗೆ ಅಡ್ಡ ಬಿದ್ದಿ ದೇವ್ರಿಗೆ ಏನ್ ಮಾಡಿದ್ರು, ಅದನ್ನ ನಮಸ್ಕರಿಸಿದ್ರು, ದೇವ್ರಿಗೆ ಸ್ತೋತ್ರ ಸಲ್ಲಿಸಿದ್ರು. ಅಂದ್ರೆ ಯಾವಾಗ ಈ ಪ್ರವಾದನೆ ಮಾತೆಲ್ಲ ನೆರವೇರ್ತದೋ ಇಮ್ಮಿಡಿಯೇಟ್ ಆಗಿ ಯಾರಿಗೆ ಒಂದು ಮಹಿಮೆ ಗೌರವ ಅಂತಂದ್ರೆ ದೇವ್ರಿಗೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಇವಾಗ ನೀವೆಲ್ಲ ಸತ್ಯ ಕಲ್ತಿದ್ದೀರಾ, ಇಷ್ಟು ವರ್ಷ ಮುಂಚೆ ನೀವು ಸತ್ಯ ಕಲ್ತಿರಲಿಲ್ಲ, ಇವಾಗ ಏನ್ ಮಾಡಿದಿರ ಸತ್ಯನ, ನೀವು ಕೇಳ್ತಾ ಇದೀರ, ಇವಾಗ ನೀವ್ ಏನ್ ಮಾಡ್ತಾರೆ ಸತ್ಯಗಳನ್ನ ತಿಳ್ಕೊಂತ ಇದೀರ ಅಲ್ವರ. ಇವಾಗ ಇಷ್ಟು ದಿನ ನೀವು ದೇವ್ರಿಗೆ ಮಹಿಮೆ ಸಲ್ಲಿಸಿದ್ದಕ್ಕೋ, ಇವಾಗ ಸತ್ಯ ತಿಳ್ಕೊಂಡಿದ್ಮೇಲೆ ದೇವ್ರಿಗೆ ಮಹಿಮೆ ಸಲ್ಲಿಸಿದ್ದಕ್ಕೋ ವ್ಯತ್ಯಾಸ ಆಯ್ತಾ ಇಲ್ವಾ?
ಇದೇ ರೀ
ಅಲ್ವರ, ಆಯ್ತಲ್ವರ. ಎಸ್ ನೋಡ್ರ, ಅಂದ್ರೆ ಇಷ್ಟು ದಿನ ನಾನು ದೇವ್ರನ್ನ ತಿಳ್ಕೊಳ್ಳೋದಕ್ಕೂ ಇವಾಗ ದೇವ್ರನ್ನ ತಿಳ್ಕೊಳ್ಳೋದಕ್ಕೂ ಏನಿದೆ ತುಂಬಾ ಅಜಗಜಾಂತರ ಇದೆ, ವ್ಯತ್ಯಾಸ ಇದೆ. ಅವಾಗ ನೀವೇ ಯೋಚನೆ ಮಾಡಿ, ನಾವು ದೇವ್ರನ್ನ ಫಸ್ಟ್ ನಾವು ಸ್ತೋತ್ರ ಮಾಡೋದಿಕ್ಕೋ, ದೇವ್ರಿಗೆ ಮಹಿಮೆ ಫಸ್ಟ್ ಸಲ್ಲಿಸೋದಿಕ್ಕೋ, ಇವಾಗ ಸಲ್ಲಿಸೋದಿಕ್ಕೋ ವ್ಯತ್ಯಾಸ ಇರ್ತದೋ ಇಲ್ವ ಅಂತಂದ್ರೆ ಡೆಫಿನೆಟ್ ಆಗಿ ಇರ್ತದ್ರಿ. ಇದೇ ದೇವರ ವಾಕ್ಯದಲ್ಲಿರೋಂತ ಒಂದು ಸ್ಪೆಷಾಲಿಟಿ. ಅದೇ ಏನಾಯ್ತಂತ ಇಲ್ಲಿ, ಹಿರಿಯರು ಯಾವಾಗ ಈ ವಾಕ್ಯಗಳು ದೇವ್ರ ವಾಕ್ಯಗಳು ನೆರವೇರ್ತೋ, ಏನ್ ವಾಕ್ಯ ನೆರವೇರ್ತೋ, ಕ್ರಿಸ್ತನು ರಾಜ್ಯನ ತಗೊಂಡು ಲೋಕದಲ್ಲಿ ಆಳ್ವಿಕೆ ಮಾಡ್ಬೇಕು, ಆಳ್ವಿಕೆ ಪೀರಿಯಡ್ ಬಂತು ಅಂತ ಹೇಳಿದ ತಕ್ಷಣ ಹಿರಿಯರು ಏನ್ ಮಾಡತ್ತೆ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ದೇವ್ರಿಗೆ ಏನ್ ಮಾಡ್ತಾರೆ ಘನ ಮಾನ ಏನ್ ಮಾಡತ್ತೆ ಅಲ್ಲಿ ಅಲ್ಲಿ ಸಲ್ಸಿದ್ರು ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಯಾರು ಸಂತೋಷ ಪಟ್ರು, ದೇವ್ರ ವಾಕ್ಯ ಏನ್ರಿ ಪ್ರವಾದನೆ ಮಾತುಗಳು ನೆರವೇರಿದಾಗ ದೇವ್ರಿಗೆ ಮಹಿಮೆ. ಆದ್ರೆ ನೆಕ್ಸ್ಟ್ ಏನಾಯ್ತಂತೆ ಓದಿ, ಪ್ರಕಟಣೆ 11:18 ಪ್ರಕಟಣೆ 11:18 ಓದಿ.
ಜನಾಂಗಗಳು ಕೋಪಿಸಿಕೊಂಡವು.
ಆಹಾ, ಏನಪ್ಪ ಆಯ್ತು ಜನಾಂಗಗಳು? ಇವಾಗ ಯೇಸು ಕ್ರಿಸ್ತು ರಾಜ ಶುರು ಮಾಡಿದ್ರೆ ಜನಾಂಗಗಳಿಗೆ ಏನ್ ಕೋಪ ಬರ್ಬೇಕು? ಇವಾಗ ಯೇಸು ಕ್ರಿಸ್ತು ತನ ಆಳ್ವಿಕೆ ಮಾಡ್ತಾರದೋ, ಯೇಸು ಕ್ರಿಸ್ತು ಆಳ್ವಿಕೆ ಮಾಡಿದ್ರೆ ಸಂತೋಷ ಪಡ್ಬೇಕಾ ಇಲ್ಲ ದುಃಖ ಪಡ್ಬೇಕಾ?
ಸಂತೋಷ ಪಡ್ಬೇಕು.
ಸಂತೋಷ ಪಡ್ಬೇಕು. ಮತ್ತೆ ಕೋಪ ಬಿಡ್ತು, ಯಾಕೆ ಕೋಪ ಬಂತು? ಇಷ್ಟು ದಿನ
ಅಸತ್ತವರು ತೀರ್ಪು ಹೊಂದುವ ಸಮಯ ಬಂದಿದೆ.
ಎಸ್, ಅದರ ಯಾಕಪ್ಪ ಕೋಪ ಬಂತು ಅಂದ್ರೆ ಇಷ್ಟು ದಿನ ಆಳ್ವಿಕೆ ಮಾಡ್ತಾ ಇದ್ ಯಾರಲ್ಲಿ? ಈ ಪ್ರಪಂಚದ ದೇವರು. ಈ ಪ್ರಪಂಚದ ದೇವರಿಂದ ಆಡಳಿತ ಕಿತ್ಕೊಂಡು ಏನ್ರಿ ಆಡಳಿತ ತಗೊಂಡು ಕ್ರಿಸ್ತನ್ಗೂ ಆತನ ಅಭಿಷಕ್ತನ್ಗೂ ಕೊಟ್ರೆ ಸೇತ ಸುಮ್ನೆ ಇರ್ತಾನ? ಚೇತನ್ ಏನ್ ಬರ್ತದೆ ಇವಾಗ ಕೋಪ ಬರ್ತದ ಇಲ್ವಾ? ಬರ್ತದೆ. ಅದಕ್ಕೆ ಏನಾಯ್ತಂತಲ್ಲಿ ನೋಡಿ, ಮುಂದಕ್ಕೆ ಓದಿ ಇವಾಗ ಪ್ರಕಟಣೆ 11:18 ಓದಿ ಮುಂದಕ್ಕೆ.
ನಿನ್ನ ಕೋಪವು ಪ್ರಕಟವಾಯಿತು.
ನೋಡಿದ್ರ ಇವ್ರ ಕೋಪ ಬಂತಂದ್ರೆ ದೇವ್ರ ಸುಮ್ಮನೆ ಬಿಡ್ತಾರ? ದೇವ್ರಿಗೆ ಏನ್ ಬಂತಂತೆ ಇವಾಗ? ಎಸ್, ದೇವ್ರಿಗೆ ಏನ್ ಬಂತು? ಕೋಪ. ಅದಕ್ಕೆ ನಾವ್ ಇರೋಂತ ದಿನ ಎಂತ ದಿನ? ದೇವ್ರ ಉಗ್ರ ಕೋಪದ ದಿನ. ಅದಕ್ಕೆ ಕ್ರಿಸ್ತನ ಆಳ್ವಿಕೆ ಪ್ರಾರಂಭದಲ್ಲೇ ಫಸ್ಟ್ ದೇವ್ರು ತನ್ನ ವ್ಯಕ್ತಪಡಿಸಿದ್ರೆ ತನ್ನ ಒಂದು ಕೋಪ. ಯಾಕೆ ಅಂತಂದ್ರೆ ಅವ್ರ ಲೀಸ್ ಪೀರಿಯಡ್ ಏನಾಯ್ತು? ಮುಗೀತು. ದಾನಿಯೇಲ್ 2 ನೋಡ್ತೀರಿ, ಅಶಿಲೆ ಒಂದು 4 ಲೋಹಗಳಿಂದ ಆಳ್ವಿಕೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ರು. ಆ ಕಾಲ ಮುಗ್ದಿದ ತಕ್ಷಣ ರಾಜ್ಯನ ಕ್ರಿಸ್ತನ್ಗೆ ಸರೆಂಡರ್ ಮಾಡ್ಬೇಕು. ಸರೆಂಡರ್ ಮಾಡ್ರಿ ಅಂತಂದ್ರೆ ಲೋಕದವ್ರು ಮಾಡ್ತಾರ? ಭಯಂಕರ ಕೋಪ. ನಾವೇ ಕೊಡ್ಬೇಕು. BJP ಆಳ್ವಿಕೆ ಮಾಡಿದ್ರೆ ಕಾಂಗ್ರೆಸ್ಗೆ ಬೇಜಾರು, ಕಾಂಗ್ರೆಸ್ ಆಳ್ವಿಕೆ ಮಾಡಿದ್ರೆ ಅವ್ರು ಇನ್ನೊಬ್ರು ಕಾಲು ಎಳಿತಾರೆ. ಇದೇ ಇವ್ರು ಹಿಂಗ್ ಆಡ್ಬೇಕಾದ್ರೆ ಕ್ರಿಸ್ತನ ಆಳ್ವಿಕೆ ಮಾಡ್ತಾನೆ ಬಿಡ್ತಾರ? ಖಂಡಿತ ಬಿಡಲ್ಲ. ಅದಕ್ಕೆ ಏನಂತಾರೆ, ಲೋಕ ರಾಜ್ಯಗಳಿಗೆ ಏನಂತಾರೆ, ಅಲ್ಲಿ ಕೋಪ ಬಂದಾಗ ದೇವರಿಗೆ ಕೋಪ ಬಂತಂತೆ. ಅದರ ನೆಕ್ಸ್ಟ್ ಏನಾಯ್ತು ಆಮೇಲೆ ಮುಂದಕ್ಕೆ ಓದಿಸ್ತಾರ?
ಸಮಯ ಬಂದಿದೆ, ನೀನು ನಿನ್ನ ದಾಸರಾದ
ಪ್ರವಾದಿಗಳಿಗೂ
ದೇವರ ಜನರಿಗೂ
ಓದಿಸ್ತಾರ. ಓದ್ರಿ ಯಾರಾದ್ರ.
ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವ ಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕ ನಾಶಕರನ್ನು ನಾಶ ಮಾಡುವಿ ಎಂದು ಆತನನ್ನು ಆರಾಧಿಸಿದರು.
ನೋಡ್ರಿ, ಇಲ್ಲಿ 7 ಕಾರ್ಯಗಳಾಗ್ಬೇಕು ಅಂತ ಹೇಳ್ತಾರೆ. ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಆಗಿದ ತಕ್ಷಣ ಈ 7 ಥಿಂಗ್ಸ್ ಏನಾಗ್ಬೇಕು ಅಂತ. ಫಸ್ಟ್ ಲೋಕದವ್ರಿಗೆ ಏನಾಗ್ಬೇಕು? ಕೋಪ ಬರ್ಬೇಕು. ಲೋಕದ ರಾಜ್ಯಗಳಿಗೆ ಕೋಪ ಬಂದವಾಗ ಏನ್ರಿ, ದೇವ್ರ ಏನ್ಬೇಕು? ತನ್ನ ಕೋಪನ ಅಲ್ಲಿ ವ್ಯಕ್ತಪಡಿಸ್ಬೇಕು ಅಲ್ವರ. ಆಮೇಲೆ ನೆಕ್ಸ್ಟ್ ಅದ್ ಏನ್ ಕಾಲಪ್ಪ ಅಂದ್ರೆ, ಸತ್ತವ್ರಿಗೇನ್ರಿ ತೀರ್ಪು ಮಾಡೋದು. ಸತ್ತವ್ರಿಗೆ ತೀರ್ಪು ಏನರ್ಥ? ತನ್ನ ಒಂದು ಸೇವಕರಿಗೆ ರಿವಾರ್ಡ್ ಕೊಡೋದು, ಪ್ರವಾದಿಗಳಿಗೆ ರಿವಾರ್ಡ್ ಕೊಡೋದು. ನೆಕ್ಸ್ಟ್ ಏನ್ರಿ, ಎಲ್ಲಾರ್ಗೂ ದೊಡ್ಡವರು ಚಿಕ್ಕವರು ಎಲ್ಲಾರ್ಗೂ ನ್ಯಾಯ ತೀರ್ಪಾಡೋದು. ಆಮೇಲೆ ಈ ಲೋಕನ ನಾಶ ಮಾಡೋರ್ಗೆ ಮಾಡ್ರಿ ನಾಶ ಮಾಡಂತ 7 ಕಾರ್ಯಗಳು ಏನಿದು ಅಂದ್ರೆ, ಓದನ ಇವಾಗ ಮೊದಲನೇದು ಏನಂತ ನೋಡ್ತೀರಿ ಏನ್ರಿ, ಯೇಸು ಕ್ರಿಸ್ತು ಬಂದ್ಬಿಟ್ಟು ಈ 7 ಕಾರ್ಯಗಳು ಮಾಡ್ತಾನೆ. ಏನಪ್ಪ ಮೀನಿಂಗ್ ಅಂದ್ರೆ, ಯೇಸು ಕ್ರಿಸ್ತು ಅಟ್ ಎ ಟೈಮ್ ಒಂದೇ ಸತಿಗೆ ಇವೆಲ್ಲ ಒಂದು ಕೆಲಸಗಳನ್ನ ಏನ್ ಮಾಡ್ತಾರೆ ಅವರು ಮಾಡ್ತಾ ಬರ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವೆಲ್ಲ ಕೆಲಸಗಳಾಗೋದು ಅಟ್ ಎ ಟೈಮ್. ಇದ್ ಬಗ್ಗೆ ನಾವು ಓದಿದ್ರಿ ಪ್ರಕಟಣೆ 19:11 ಏನಂತ ನೋಡ್ತೀರಿ, ಯೇಸು ಕ್ರಿಸ್ತನ ತಲೆ ಮೇಲೆ ಐತಂತೆ ಅನೇಕ ಮುಕುಟಗಳು ಇತ್ತು ಅಂತ ಅಲ್ವರ ಓದಿತೀರಿ. ಪ್ರಕಟಣೆ 19:11 ವಚನ ಮತ್ತೆ 12 ವಚನ.
ಆಗ ಬಿಳಿ ಕುದುರೆಯು ನನಗೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು, ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ.
ಅದಕ್ಕೆ ಅನೇಕ ಮುಕುಟಗಳು ಏನಾಗಿದೆ ಅಂತ ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ಏನ್ರಿ, ಆತನ ಕಣ್ಣು ಹೆಂಗಿದೆ ಅಂತ ನೋಡ್ತೀವಿ ಅಂದ್ರೆ ಅಗ್ನಿಯ ಜ್ವಾಲೆ ತರ ಇದೆ ಅಂತ ಹೇಳ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನ್ರಿ, ಅನೇಕ ಮುಕುಟಗಳಿಂದ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತು 2 ಬರೀಗಳವರೆಗೆ ಅಟ್ ಎ ಟೈಮ್ ಅನೇಕ ಕೆಲಸಗಳನ್ನ ಮಾಡ್ತಾರೆ, ಅಟ್ ಎ ಟೈಮ್ ಮಾಡ್ತಾರೆ. ಅದಕ್ಕೆ 7 ಥಿಂಗ್ಸ್ ನಡೀತಾರೆ. 7 ಥಿಂಗ್ಸ್ ಒಂದೊಂದಾಗಿ ನೋಡ್ಕೊಳಂಗ. ಮೊದಲನೇದು ಏನ್ರಿ, ಲೋಕದ ರಾಜ್ಯಗಳಿಗೆ ಏನ್ ಬಂತಂತೆ, ಕೋಪ ಬಂತು. ಅದರ ಯಾಕೆ ಕೋಪ ಬಂತು? ಯೇಸು ಕ್ರಿಸ್ತನಿಗೆ ರಾಜ್ಯನ ಟ್ರಾನ್ಸ್ಫರ್ ಮಾಡೋದ ಮಾಡ್ತಾರ ಇವರು ಅಲ್ವರ. ಶೇತಾನ್ಗಿರಂತ ಮನುಷ್ಯನಂತೆ, ಉನ್ನತ ಉನ್ನತನಿಗೆ ಏನಾಗ್ತೀನಿ ನಾನು, ಸರಿ ಸಮಾನ ಆಗ್ತೀನಿ ಅಲ್ವರ. ಉನ್ನತ ಮೇಘ ಮಂಡಳಗಳ ಮೇಲೆ ಏರಿ ನನ್ನ ಸಿಂಹಾಸ್ತವನ್ನ ಏನ್ ಮಾಡ್ತೀನಿ ಹಾಕ್ಬಿಟ್ಟು, ನಾನೇನ್ ಮಾಡ್ತೀನಿ ನಕ್ಷತ್ರಗಳಿಗಿಂತ ಮೇಲೆ ಏನ್ ಮಾಡ್ತೀನಿ ನಾನು, ನನ್ನ ಸಿಂಹಾಸ್ತವನ್ನ ಏರಿಸ್ತೀನಿ ಅಂತ ಹೇಳಿದಂತ ಒಬ್ಬ ದೂತನಿಗೆ ರಾಜ್ಯಾಧಿಕಾರನ ಕೊಡಪ್ಪ ನೀನ್ ತಿರ್ಗಾ ಅಂತಾನೆ ಕೊಡ್ತಾರ ಅವರು. ಅಂದ್ರೆ ಶೇತಾನ ರೆಪ್ರೆಸೆಂಟ್ ಮಾಡುವಂತ ಲೋಕದ ರಾಜ್ಯಾಧಿಕಾರ ಎಲ್ಲ ಒಂದು ಭೂಲೋಕದ ಎಲ್ಲ ಒಂದು ಪ್ರಜೆಗಳಿಗೆ ಈ ವಾಕ್ಯ ಏನಾಗೋದಿಲ್ಲ, ಒಂದು ಸಮಾಧಾನವಾಗಿ ಇರೋದಿಲ್ಲ. ಅದಕ್ಕೆ ಏನಾಗ್ತದೆ, ಅದಕ್ಕೆ ಲೋಕದಲ್ಲಿ ಘರ್ಷಣೆ, ಅದಕ್ಕೆ ಲೋಕದಲ್ಲಿ ಕೋಪ. ಅದಕ್ಕೆ ನೋಡಿ ಕೀರ್ತನೆ ಹೇಳ್ತಾರಲ್ಲ, ಕೀರ್ತನೆ 2:1-6 ಓದ್ಕೊಂಬಿತೀನಿ. ಕೀರ್ತನೆ 2:1
ದೊಂಬಿ ಮಾಡುವುದು,
ಜನಾಂಗಗಳು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಏಕೆ?
ಅದಕ್ಕೆ ಹೇಳೋದು, ಜನಾಂಗಗಳು ವ್ಯರ್ಥ ಕಾರ್ಯಗಳನ್ನ ಯೋಚಿಸುವುದು ಯಾಕೆ? ಏನ್ ವ್ಯರ್ಥ ಕಾರ್ಯಗಳು? ಟೈಮ್ ಪಿರಿಯಡ್ ಮುಗಿತು, ಟೈಮ್ ಪಿರಿಯಡ್ ಮುಗಿದ ತಕ್ಷಣ ಹೋಗ್ತಾರೆ ಬಿಟ್ಬಿಟ್ಟು, ನಾನು ಹಿಂಗೆ ಕೂತ್ಕೊಂತೀನಿ, ನಾನು ಶಾಶ್ವತವಾಗಿ ಆಳ್ವಿಕೆ ಮಾಡ್ತೀನಿ, ಬಿಡ್ತಾರ ಅಲ್ಲಿ. ಅದಕ್ಕೆ ವ್ಯರ್ಥ ಕಾರ್ಯಗಳನ್ನ ಯೋಚಿಸುವುದು ಯಾಕೆ? ಆಮೇಲೆ
ಯಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ.
ಯಾರು ವಿರುದ್ಧವಾಗಂತೆ? ಅದೇ ಹೇಳಿದ್ದು, ಲೋಕದ ರಾಜ್ಯಾಧಿಕಾರಿಗಳು ಯಾರಿಗೆ? ಕರ್ತನಿಗೂ ಅಭಿಷಿಕ್ತನಿಗೆ ಆಯ್ತು. ಅದಕ್ಕೆ ಹೇಳ್ತಾರೆ, ಈ ಲೋಕದ ರಾಜ್ಯಾಧಿಕಾರಿಗಳೆಲ್ಲ ಯಾರಿಗೆ ವಿರುದ್ಧವಾಗಿ ನಿಂತಿದಂತೆ? ಕರ್ತನಿಗೂ ತನ್ನ ಅಭಿಷಿಕ್ತನಿಗೂ ವಿರುದ್ಧವಾಗಿ ಏನ್ ಮಾಡಿದಂತೆ? ನಿಂತವ್ರೆ ಅಂತ ಅಂತಲ್ವರ. ಆಮೇಲೆ ನೆಕ್ಸ್ಟ್,
ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ಅವರು ನಮಗೆ ಅವರು ಹಾಕಿದ ಬಂಧನವನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ.
ನಮಗ ಹಾಕಿರಂತ ಒಂದು ಬೇಡಿಗಳನ್ನ ಏನೇ ಕಿತ್ತಾಕಿ ಬಿಸಾಡೋಣ. ಏನ್ ಬೇಡಿಗಳು? ಯೇಸು ಕ್ರಿಸ್ತ ಎರಡನೇ ಬರಿಕೆಲ್ ಬಂದು ಏನ್ ಮಾಡಕ್ ಶುರು ಮಾಡಿದ್ರು? ಸೇತನ ಕಟ್ಟಾಕ ಶುರು ಮಾಡಿದ್ರು, ಅದರ ಬಂಧನದಲ್ಲಿ ಇರಕ್ಕೆ ಶುರು ಮಾಡಿದ್ರು. ಅಂದೇನಪ್ಪ ಕಟ್ಟಾಕೋದು ಬಂಧನದಲ್ಲಿ ಇಡೋದಂದ್ರೆ, ಇಷ್ಟು ದಿನ ಕೊಟ್ಟಂತ ಸ್ವಾತಂತ್ರ್ಯನ ಸ್ಲೋ ಆಗಿ ಹಿಡಿಯಕ್ ಶುರು ಮಾಡಿದ್ರು ಅಂತೀರಿ. ಅವಾಗ ಜನಗಳು ಬಿಡ್ತಾರ. ಅದ್ ಹೇಳ್ತಾರೆ, ನಮ್ಗೆ ಯಾಕೆ ಬಂಧನಗಳು? ಇವನ್ನೆಲ್ಲ ಏನ್ ಮಾಡೋದು? ಕಿತ್ತಾಕನ ಬಿಸಾಡನ ಬನ್ನಿ ಅಂತ ಹೇಳ್ತಾರಂತೆ. ಅದಕ್ ನೋಡಿ ಪರಲೋಕದಲ್ಲಿ ದೇವ್ರು ಏನ್ ಹೇಳ್ತಾರಂತೆ, ನಾಲ್ಕನೇ ವಚನ.
ಪರಲೋಕದಲ್ಲಿ ಆಸನರುಡನಾಗಿರುವ ಆತನು ಅದಕ್ಕೆ ನಗುವನು.
ಏನ್ ಮಾಡ್ತಾರಂತೆ ದೇವ್ರು? ಅವ್ರ ನಗ್ತಂತೆ. ಆಮೇಲೆ
ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು.
ಏನಪ್ಪ ಪರಿಹಾಸ ಮಾಡ್ತಾರಂತೆ? ಅಲ್ಲರ ನಗೆಗೆ ಏನ್ ಮಾಡ್ತಾರಂತೆ? ತಮಾಷೆಗೆ ಏನ್ ಮಾಡ್ತಾರಂತೆ? ಅವ್ರು ತೊಗೊಂಡಂತ ನಿರ್ಧಾರಗಳು, ತೊಗೊಂಡು ಮಾಡಂತ ಎಲ್ಲ ಕಾರ್ಯಗಳನ್ನ ದೇವ್ರೇನ್ ಮಾಡ್ತಾರಂತೆ? ಗಾಡ್ ಶಾಲ್ ಮೇಕ್ ಇಟ್ ಎಸ್ ಎ ಫನ್, ಅದರ ಗೇಲಿ ಮಾಡ್ಬೇಕು ಎಲ್ಲಾರು. ಆ ತರ ಒಂದು ಕ್ರಿಯೆಗಳು ಮಾಡ್ತಾರಂತೆ ನೋಡ್ರಿ. ನೆಕ್ಸ್ಟ್, ಆಮೇಲೆ
ಅನಂತರ ಆತನು ಸಿಟ್ಟಾಗಿ ನಾನು ನೇಮಿಸಿದ ಅರಸನನ್ನು ಸಿಯೋನ್ ಎಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ
ನೋಡ್ರ. ಸಿಟ್ಟಾಗಿ ಸಿಟ್ಟಲ್ಲಿ ಮಾತಾಡ್ತಾರಂತೆ. ಯಾಕೆ ಸಿಟ್ಟು? ಲೋಕದ ಜನಗಳಿಗೆ ಕೋಪ ಬಂತಂತಂದ್ರೆ, ಯಹೋವನ ಕೋಪಕ್ಕೆ ಜನಗಳೇ ಆಗ್ತಾರೆ, ಗುರಿ ಆಗ್ತಾರೆ. ಯಾಕಂದ್ರೆ ಅವ್ರು ಹೇಳೋದು ಏನು ಅಂದ್ರೆ, ಸದ್ದಲ್ಲಿ ನಾನು ನನ್ನ ಪರ್ವತದಲ್ಲಿ ಯಾರನ್ನ ನೇಮಿಸಿದ್ದೀನಿ? ಕ್ರಿಸ್ತನ ಏನ್ ಮಾಡಿದೀನಿ ಇವಾಗ ನೇಮಿಸಿದ್ದೀನಿ ಅಂದ್ರೆ, ಅದಕ್ಕೆ ಲೋಕಕ್ಕೆ ಏನಾಯ್ತಂತೆ? ಕೋಪ ಬಂತು. ದೇವ್ರಿಗೆ ಏನಾಯ್ತಂತೆ? ಕೋಪ ಬಂತು. ಅದೇ ನೋಡ್ಬೇಕು, ಯಹೋವನ ಕೋಪದ ದಿನ ಇವತ್ತು ಓದಿಂತೀನಿ. ಜೆಫೇನಿಯಾ ಫಸ್ಟ್ ಚಾಪ್ಟರ್ ವರ್ಸ್ 14-18, ಜೆಫೇನಿಯಾ 1:14-18.
ಯಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹುತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯಹೋವನ ದಿನವೇ ಬಂದಿತು. ಇಗೋ ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಕೋಟೆಗಳನ್ನು ದೊಡ್ಡ ಕತ್ತಲುಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಯಹೋವನಾದ ನನಗೆ ಜನರು ಪಾಪ ಮಾಡಿದ ಕಾರಣ ಕುರುಡರಂತೆ ನಡೆಯುವ ಹಾಗೆ ಅವರನ್ನು ಸಂಕಟ ಪಡಿಸುವೆನು. ಅವರ ರಕ್ತವು ಧೂಳಿನಂತೆ ಚೆಲ್ಲಿ ಹೋಗುವುದು, ಅವರ ಮಾಂಸವು ಮಲದ ಹಾಗೆ ಬಿದ್ದಿರುವುದು. ಯಹೋವನ ರೌದ್ರದ ದಿನದಲ್ಲಿ ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಆತನ ರೋಷಾಗ್ನಿಯು ದೇಶವನ್ನೆಲ್ಲ ನುಂಗಿಬಿಡುವುದು. ಆತನು ದೇಶ ನಿವಾಸಿಗಳೆಲ್ಲರನ್ನು ಕೊನೆಗಾಣಿಸುವನು, ಹೌದು ಘೋರವಾಗಿ ನಿರ್ಮೂಲ ಮಾಡುವನು.
ನೋಡ್ರ ಏನ್ ಮಾಡ್ತಂತೆ ದೇವ್ರು, ಈ ಒಂದು ದುಷ್ಟರನ್ನ ಏನ್ ಮಾಡ್ತಾರೆ? ಕಂಪ್ಲೀಟ್ ಆಗಿ ನಿರ್ಮೂಲ ಮಾಡ್ತಾರೆ. ಇದು ಯಹೋವನ ಉಗ್ರ ಕೋಪದ ದಿನ. ಅದಕ್ಕೆ ನೋಡ್ಬೇಕ್ರೆ, ಯೇಸು ಕ್ರಿಸ್ತು ಯಾವಾಗ ಆಳ್ವಿಕೆ ಮಾಡಕ್ ಶುರು ಮಾಡ್ತಾರೋ ಅವಾಗ ಲೋಕದಲ್ಲಿ ಪ್ರಾಬ್ಲಮ್ಸ್ ಕ್ಲೀನ್ ಮಾಡ್ತಾರೆ. ಫಸ್ಟ್ ಬರೋದು ನೋಡಿ, ದಾನಿಯಲ್ 12:1. ನಿರ್ಮಲಾ ಸಿಸ್ಟರ್ ಇಲ್ವಾ?
ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು.
ಆ ಕಾಲದಲ್ಲಿ ಏನಾಗ್ತಂತೆ? ಏಳುವನು. ಏಳುವನು ನಿಮ್ಮ ನಿಂಗು ಇಷ್ಟ ದಿನ ಕೂತ್ಕೊಂಡಿದ್ರು, ಇವಾಗ ನಿಂತ್ಕೊಳಕ್ಕೆ ಶುರು ಮಾಡ್ತಾರಂತೆ. ನಿಂತ್ಕೊಂಡು ಆಳ್ವಿಕೆ ಮಾಡಕ್ ಏನ್ ಮಾಡ್ತಾರ ಅವರು ಶುರು ಮಾಡ್ತಾರೆ ನೋಡ್ರ. ಅದಕ್ಕೆ ಏಳುವನು ಬೈಬಲ್ ಅಲ್ಲಿ ದಾನಿಯಲ್ ಪುಸ್ತಕದಲ್ಲಿ ಏಳೋದು ನಿಮ್ಮನಿಗೊ ರೂಲ್ ಮಾಡೋದು ಅಂತ ಅರ್ಥ. ದಾನಿಯಲ್ 11:3.
ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾಪ್ರಭುತ್ವದಿಂದ ಆಳುತ್ತಾ ತನ್ನ ಇಚ್ಛಾರ್ಥಗಳನ್ನು ಸಾಧಿಸಿಕೊಳ್ಳುವನು.
ಸಾಕ್ಷಿ ಥ್ಯಾಂಕ್ ಯು. ಸರಿ ನೋಡ್ಬೇಕ್ರೆ ರಾಜ ರಾಜ ಏನ್ ಮಾಡ್ತಂತೆ, ಏಳುವನು ಎದ್ದು ಪ್ರಭಾವದಿಂದ ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ನೇಮಿನಿಂಗ್ ಇಸ್ ದಿನ ವೇಟ್ ಮಾಡ್ತಾ ಇದ್ರು, ಅವ್ರ ಟೈಮ್ ಬಂತು ರೂಲ್ ಮಾಡಕ್ ಶುರು ಮಾಡ್ತಿದ್ರು. ಈ ತರ ಕ್ರೈಸ್ಟ್ ಏನ್ರಿ ಆ ದಿನದಲ್ಲಿ ಮಹಾಪಾಲಕನಂತ ಮಿಕಾಯಲೋ ಏಳುವನು ಅವಾಗ ಏನಾಗ್ತಾರಂತೆ ಓದಿ ದಾನಿಯಲ್ಲಿ 12:1 ಮುಂದಕ್ಕೆ ಓದಿ.
ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೂ ಸಂಭವಿಸದಂತ ಸಂಕಟವು ಸಂಭವಿಸುತ್ತದೆ.
ಇದುವರೆಗೂ ಬರ್ತಂತ ಕಷ್ಟ ಸಂಕಟಗಳು ಏನಾಗ್ತಂತೆ ಅಲ್ಲಿ ಅಲ್ಲಿ ಸಂಭವಿಸ್ತದಂತೆ. ಅದರ ಅವಾಗ ಏನಾಗ್ತದೆ, ಆ ಕಷ್ಟ ಸಂಕಟಗಳು ಏನಾಗ್ತದೆ, ಏನಕ್ ಬರ್ತದೆ ನೋಡಿ ಹೇಳ್ತಾರೆ ಮುಂದಕ್ಕೆ.
ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು.
ನಿನ್ನ ಜನರು ಅಂತ ಹೇಳ್ತಾರೆ ಅಲ್ಲರ, ನಿನ್ನ ಜನರು ದಾನಿಯಲ್ಲಿನ ಜನರುಗಳು ಯಾರ ಜನಗಳ, ಯಹೂದ್ಯರು. ಯಹೂದ್ಯರಿಗೋಸ್ಕರ ಕ್ರೈಸ್ತರು ನಿಂತ್ಕೋಬೇಕಾರೆ ಲೋಕದಲ್ಲಿ ಬರ್ದಿರಂತ ಪ್ರಾಬ್ಲಮ್ಸ್ಗಳೇ ಆಗ್ತಾರೆ ಬರ್ತಾರಂತೆ ಅದರ. ಅದಕ್ಕೆ ಯೇಸು ಕ್ರಿಸ್ತ ತನ್ನ ಕೋಪದಲ್ಲ ದಿನದಲ್ಲೇ ಇಸ್ರೇಲ್ ಜನಗಳನ್ನ ಲೋಕದಲ್ಲಿ ಎಲ್ಲಾ ಕಡೆಯಿಂದ ಚತುರಂತ ಇಸ್ರೇಲ್ಗಳನ್ನ ಗ್ಯಾದರ್ ಮಾಡಿ ಒಂದು ಕಡೆಗೆ ಸೇರಿಸಿ ಅವರ ಆಳ್ವಿಕೆಯಲ್ಲಿ ನಡೆಯುವಂತ ಇವೆಲ್ಲ ಕೆಲಸಗಳು. ಎಜೇಕಿಯೇಲ್ chapter 20:34 ಎಜೇಕಿಯೇಲ್ 20:34
ಹೌದು, ನಾನು ಶಿಕ್ಷಾ ಅಸ್ತವನ್ನೆತ್ತಿ ಭುಜ ಪರಾಕ್ರಮಗಳನ್ನು ತೋರಿಸಿ ರೋಷಾಗ್ನಿಯನ್ನು ಸುರಿಸುತ್ತಾ ನಿಮ್ಮನ್ನು ಜನಾಂಗಗಳಿಂದ ಪಾರು ಮಾಡಿ ನೀವು ಚದುರಿರುವ
ರೋಷದಿಂದ ಎಲ್ಲಾ ಜನಾಂಗದಿಂದ ನಿಮ್ಮ ಚದುರಿಸಿ ಪಾರು ಮಾಡಿದಂತ ರಾಜ್ಯಗಳಿಂದ ನಿಮ್ಮನ್ನು
ನಿಮ್ಮನ್ನು ಜನಾಂಗಗಳಿಂದ ಪಾರು ಮಾಡಿ ನೀವು ಚದುರಿ ಹೋಗಿರುವ ದೇಶಗಳಿಂದ ನಿಮ್ಮನ್ನು ಕೂಡಿಸಿ ಜನಾಂಗಗಳ ಮಧ್ಯದ ಅರಣ್ಯಕ್ಕೆ ಕರೆತಂದು ಅಲ್ಲೇ ಮುಖಾಮುಖಿಯಾಗಿ ನಿಮ್ಮೊಂದಿಗೆ ವಾದಿಸುವೆನು.
ನೋಡ್ರ ಎಲ್ಲ ನಡುವೆ ಏನ್ ಮಾಡ್ತೀನಿ, ನಿಮ್ನ ಒಂದು ಗ್ಯಾದರ್ ಮಾಡ್ತೀನಿ, ಸೇರಿಸ್ತೀನಿ ಅಂತ ಹೇಳ್ತಾರೆ ಅಲ್ಲರ. ಸೇರಿಸ್ಬೇಕಾರೆ ಹೆಂಗ್ ಸೇರಿಸ್ತಾರೆ, ಏನ್ ಮಾಡ್ತಾರೆ, ಯಾವಾಗ ಆಗದಿದು 33:33 33rd ಒಂದು ವಚನ ಮುಂಚೆ
ಇಂತೆನ್ನುತ್ತಾನೆ, ನನ್ನ ಜೀವದಾಣೆ, ನಾನು ಶಿಕ್ಷಾ ಹಸ್ತವನ್ನೆತ್ತಿ ಭುಜ ಪರಾಕ್ರಮವನ್ನು ತೋರಿಸಿ ರೋಷಾಗ್ನಿಯನ್ನು ಸುರಿಸುತ್ತಾ ನಿಮ್ಮ ಮೇಲೆ ದೊರೆತನ ಮಾಡುವೆನು.
ನಿಮ್ಮ ಮೇಲೆ ಮಾಡ್ತೀನಿ ದೊರೆತನ ಮಾಡ್ತೀನಿ ಹಂಗ್ರಿ. ಯೇಸು ಕ್ರಿಸ್ತ ದೊರೆತನ ಮಾಡೋದು ಹೆಂಗೆ ಅಂದರೆ ತನ್ನ ಉಗ್ರ ಕೋಪದಲ್ಲಿ ಆ ಒಂದು ದೊರೆತನ ಮಾಡ್ಬೇಕಾದ್ರೆ ಇಸ್ರೇಲ್ ಜನಗಳು ಮಾಡೋದು ಫಸ್ಟ್ ಗ್ಯಾದರ್ ಮಾಡೋದು. ಅದಕ್ಕೆ ಹೇಳ್ಬೇಕಾರೆ ಲೋಕ ಜನಗಳಿಗೆ ಅಂತ ಲೋಕ ರಾಜ್ಯಗಳಿಗೆ ಕೋಪ ಬಂತು, ದೇವರ ಕೋಪ ಏನಾಯ್ತು ವ್ಯಕ್ತವಾಯ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾ ಹೇಳ್ತಾರೆ ಏನ್ರಿ, ಸತ್ತವ್ರಿಗೆ ತೀರ್ಪು ಆಗೋದು ಅಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ಸತ್ತವ್ರಿಗೆ ತೀರ್ಪು ಅಂದ್ರೆ ಸತ್ತವ್ರಲ್ಲಿ ಏನಾಗ್ಬೇಕು ವಾಪಸ್ ಪುನರ್ತನಾಗಿ ಬರ್ಬೇಕು, ತೀರ್ಪು ಆಗ್ಬೇಕು ಅಂದ್ರೆ ಅಂದ್ರ ಸತ್ತವರಲ್ಲಿ ಫಸ್ಟ್ ಪುನರ್ತನ ಆಗೋದು ಯಾರಿಗೆ, ಸತ್ತವರಲ್ಲಿ. ಎಸ್ ವೆರಿ ಗುಡ್, ಯಾರು ಸಭೆ. ನೆಕ್ಸ್ಟ್ ಪುನರ್ತನ ಆಗೋದು ಯಾರು, ಲೋಕ ಜನಗಳಲ್ಲಿ ಯಾರು ಮೊದಲು,
ಪಿತೃಗಳು.
ಎಸ್ ಪಿತೃಗಳು ಅಲ್ವರ. ಅದಕ್ಕೆ ಫಸ್ಟ್ ತೀರ್ಪಾಗೋದು ಯಾವ್ದು ಅಂತಂದ್ರೆ ಸಭೆ ಅದರ. ನೆಕ್ಸ್ಟ್ ತೀರ್ಪಾಗೋದು ಯಾರಿಗೆ ಅಂದ್ರೆ ಪ್ರವಾದಿಗಳು. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಎಲ್ಲಾ ಹಳೆಕಂತ ಪ್ರವಾದಿಗಳು ದೇವ್ರಿಗೆ ನಂಬಿಕಸ್ತರಾಗಿದ್ದು ಮರಣನ ಹೊಂದರು, ಆದ್ರೆ ಅವ್ರಿಗೆ ರಿವಾರ್ಡ್ ಏನ್ ಮಾಡ್ಲಿಲ್ಲ ದೇವ್ರು, ಇನ್ನ ಕೊಡ್ಲಿಲ್ಲ. ಸಭೆ ಕಂಪ್ಲೀಟ್ ಆಗ್ಮೇಲೆ ರಿವಾರ್ಡ್ ಬರ್ಬೇಕು ಅಂತ ದೇವ್ರವ್ರಿಗೆ ಫಿಕ್ಸ್ ಮಾಡಿದ್ರಂತೆ. ಓದಿ ಹೀಬ್ರೂಸ್ 11:39-40 ಹೀಬ್ರೂಸ್ 11:39-40
ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ.
ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ರು ವಾಗ್ದಾನ ಫಲವನ್ನು ಹೊಂದಲಿಲ್ಲ. ಆಮೇಲೆ
ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು.
ನಾವಿಲ್ದಿರ ಸಭೆ ಇಲ್ದಿರ ಅವ್ರು ಸಿದ್ಧಿಗೆ ಬರ್ಬಾರ್ದು ದೇವ್ರ ಮಾಡಂತ ಅವ್ರು ಪ್ಲಾನ್ ಮಾಡೋದಂತ. ಅಂದ್ರೆ ಫಸ್ಟ್ ಯಾರಪ್ಪ ಸಿದ್ಧಿಗೆ ಬರ್ಬೇಕು, ಯಾರಪ್ಪ ದೇವ್ರ ನಿಯೋಜನೆ ಫಸ್ಟ್ ರಿವಾರ್ಡ್ ಸಿಗ್ಬೇಕು ಅಂದ್ರೆ ಸಭೆ. ಸಭೆ ಆಗಿದ್ಮೇಲೆ ನೆಕ್ಸ್ಟ್ ಯಾರಿಗೆ ರಿವಾರ್ಡ್, ಪ್ರವಾದಿಗಳಲ್ರಿ ರಿವಾರ್ಡ್ ಅಲ್ಲರ. ಅದಕ್ಕೆ 6ನೇ ಅಂಶ ಏನ್ ಹೇಳ್ತಾರೆ, ಏನು ನ್ಯಾಯ ತೀರ್ಪು ಮಾಡುವಂತ ಕಾಲ ಬಂದಿತ್ತು. ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಏನ್ರಿ ನ್ಯಾಯ ತೀರ್ಪು ಮಾಡುವಂತ ಕಾಲ ಏನಿದ್ದ ಬಂತು. ಏನಿದ್ರು ನ್ಯಾಯ ತೀರ್ಪು, ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದು ಒಂದ್ ಸಿಂಹಾಸನ ಕೂತಂತಾರೆ, ಪುಸ್ತಕನ ತೆರೀತಾರೆ, ಇಡೀ ಜಾಗನವರು ಮುಂದೆ ನಿಂತಿರ್ತಾರೆ, ಎಲ್ಲರಿಗೂ ನರಕಕ್ಕೆ ಸ್ವರ್ಗಕ್ಕೆ ಕೆಲಸ ಅಂತ. ನ್ಯಾಯ ತೀರ್ಪಾ, ನ್ಯಾಯ ತೀರ್ಪು ಏನು, ಪ್ರಕಟಣೆ 20:12.
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು.
ಸಿಂಹಾಸನ ಮುಂದೆ ದೊಡ್ಡವರು ಚಿಕ್ಕವರು ನಿಂತಿರೋದನ್ನ ಕಂಡ್ರಂತೆ. ಏನಿದು ದೊಡ್ಡವರು ಚಿಕ್ಕವರು ಅಂತಂದ್ರೆ ಏನಪ್ಪ ದೊಡ್ಡವರು ಅಂದ್ರೆ ಯಾರು? ಲಿಟ್ರಲ್ ಆಗಿರೋ ವಯಸ್ಸು ಬಗ್ಗೆ ಹೇಳ್ತಾ ಇಲ್ಲ. ಊರಲ್ಲಿ ಯಾರೋ ಒಬ್ಬ ತುಂಬಾ ಏನ್ರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಒಂದು ಎಮ್ ಎಲ್ ಎ ಎಂ ಪಿ ಬಂತಂದ್ರೆ ಏನ್ ಹೇಳ್ತೀರಿ? ಯೋ ದೊಡ್ಡ ದೊಡ್ಡವ್ರು ಬಂದ್ರು, ದೊಡ್ಡವ್ರು ಬಂದ್ರೆ ದಾರಿ ಬಿಡ್ರಪ್ಪ ಅಂತ ಹೇಳ್ತೀರಿ. ಅದರ ಅವ್ನ ಮುಂದೆ ಯಾರು ಒಬ್ಬ ತುಂಬಾ ಬಡವ ಯಾರೋ ಇದ್ದಾರೆ ಏನ್ ಹೇಳ್ತಾರೆ? ಏ ಚಿಕ್ಕವರೆಲ್ಲ ಹೋಗ್ರಪ್ಪ ನಿಮ್ ಮನೆಗೆ ಅಂತ ಹೇಳಲ್ವಾ? ಚಿಕ್ಕ ವ್ಯಕ್ತಿಗಳು ಏನ್ ಬೇಕು ದೂರ ಬರ್ರಿ ಅಂತ ಹೇಳಿದ್ವಿ. ಹಂಗೇನು ದೊಡ್ಡವರು ಮತ್ತೆ ಚಿಕ್ಕವರು ಅಂದ್ರೆ ಅಹಂಕಾರಿಗಳು ಅಲ್ಲ, ತಗ್ಗಿಸ್ಕೊ ನಡಿಯವರು ಅಲ್ಲ. ಎಲ್ಲರೂ ಎಂತ ಕ್ಯಾಟಗರಿ ಇರ್ಲಿ, ಯಾರ ಸಿಂಹಾಸನ ಮುಂದೆ ನಿಂತ್ಕೊಬೇಕು, ದೇವರ ತೀರ್ಪು ಏನಾಗಬೇಕು ನಿಂತ್ಕೊಬೇಕಂತ. ಅವಾಗ ಏನಾಯ್ತಂತ ನೆಕ್ಸ್ಟ್?
ಆಗ ಪುಸ್ತಕಗಳು ತೆರೆಯಲ್ಪಟ್ಟವು.
ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ಹೇಳ್ತಾರೆ. ಏನು ಪುಸ್ತಕ ಅಂತ ಹೇಳಿಲ್ಲ, ಪುಸ್ತಕಗಳು. ಏನಿದು ಪುಸ್ತಕಗಳು ಅದರ? ಇದು ಬೈಬಲ್. ಬೈಬಲ್ ಅಲ್ಲಿ 66 ಪುಸ್ತಕಗಳೇನಾಗಿದೆ ಇದೆ. ಈ ಬೈಬಲ್ ನ ಕಂಪ್ಲೀಟ್ ಆಗಿ ಓಪನ್ ಮಾಡ್ತಾರೆ ದೇವರ ರಾಜ್ಯದಲ್ಲಿ. ಬೈಬಲ್ ಸತ್ಯಾಂಶಗಳ ಜನಗಳಿಗೆ ಕಂಪ್ಲೀಟ್ ಆಗಿ ಓಪನ್ ಮಾಡಿ ಏನ್ ಮಾಡ್ತಾರೆ? ರಿವೀಲ್ ಮಾಡ್ತಾರೆ. ಅವಾಗ ಏನಾಗ್ತದೆ ನೆಕ್ಸ್ಟ್?
ಮತ್ತು ಜೀವಬಾಧ್ಯರ ಪಟ್ಟಿ ಎಂದು ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು.
ಜೀವಬಾಧ್ಯರ ಪಟ್ಟಿ ಮತ್ತೆ ಇನ್ನೊಂದು ಪುಸ್ತಕ ಎಂತಂತೆ ತೆರೆಯಲ್ಪಡ್ತು ಅಂತ ಹೇಳ್ತಾರೆ. ಇದ್ಯಾರು ಜೀವಬಾಧ್ಯರ ಪಟ್ಟಿ? ಎಲ್ಲಾರು ತಿಳ್ಕೊಂಡ್ಬಿಟ್ಟು ಜೀವಬಾಧ್ಯರ ಪಟ್ಟಿ ಅಂದ್ರೆ ಯೇಸುಗುಸ್ ಎಲ್ಲರ ಲಿಸ್ಟ್ ಇಟ್ಕೊಂಡವ್ರೆ, ಏನ್ ಪಾಪ್ ಮಾಡುದು ಅಂತ ಎಲ್ಲ ಬರ್ದಿಟ್ಕೊಂಡವ್ರೆ, ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಪ್ರಾಫಿಟ್ ಅಂಡ್ ಲಾಸ್ ಮಾಡ್ಬಿಟ್ಟು ಅವ್ರಿಗೆ ಏನಂತಾರೆ, ಪಾಪ ಮಾಡಿದ್ರೋ ಇಲ್ವೋ, ನೀವು ಒಳ್ಳೇದು ಮಾಡಿದ್ರೋ ಇಲ್ವೋ, ನರ್ಕಕ್ಕೋ ಸ್ವರ್ಗಕ್ಕೋ ಅಂದ್ಬಿಟ್ಟು ಎಲ್ಲರಿಗೂ ಟ್ಯಾಬ್ಲೇಟ್ ಹಾಕಿಟ್ಬಿಟ್ಟಾರೆ ಅಂತ ಮಾಡಿದಾರ. ಹಿಂಗಲ್ಲ, ಯೇಸು ಕ್ರಿಸ್ತನಿಗೆ ಆಗ್ಲಿ ದೇವ್ರಿಗೆ ಆಗ್ಲಿ ಪುಸ್ತಕ ಬೇಕಾ? ಏನಿದು ಪುಸ್ತಕ? ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ ಈ ಪುಸ್ತಕದ ಪ್ರಕಾರ ನ್ಯಾಯ ತೀರ್ಪು ಮಾಡ್ತಾರೆ ಅಂತ. ಆ ವಚನ ಮುಂದಕ್ಕೆ ಓದಿ, ನೆಕ್ಸ್ಟ್ ಏನ್ ಹೇಳ್ತಾರೆ?
ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು.
ನೋಡ್ರ ಏನ್ರಿ, ಪುಸ್ತಕಗಳ ಪ್ರಕಾರ ಅವರ ಕೃತ್ಯಗಳ ಪ್ರಕಾರ ಅವ್ರಿಗೆ ನ್ಯಾಯ ತೀರ್ಪಾಯ್ತು ಅಂತ ಹೇಳ್ತಾರೆ. ಪುಸ್ತಕದಿಂದ ನ್ಯಾಯ ತೀರ್ಪಾಯ್ತು ಅಂತ ಕೊಡ್ಲಿಲ್ಲ, ಪುಸ್ತಕಗಳಲ್ಲಿ ಬರ್ದಿರಂತ ಒಂದು ಪ್ರಕಾರ ನ್ಯಾಯ ತೀರ್ಪಾಯ್ತು ಅಂತ ಹೇಳ್ತಾರೆ. ಅಲ್ಲರ ಪುಸ್ತಕಗಳಲ್ಲಿ ಬರ್ದಿದ್ದ ಸಂಗತಿ ಏನೇನು? ಬೈಬಲ್ ನಲ್ಲಿ ಬರ್ದಿದ್ದ ಸಂಗತಿಗಳ ಮೇಲೆ ಅವ್ರಿಗೇನ್ರಿ ಅವ್ರ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಗೋದು ಅಷ್ಟೇ ಹೊರತು ಜೀವ ಬಾಧ್ಯರ ಎಂಬಂತ ಪುಸ್ತಕ ಅಂತ ಹೇಳೋರೆ ಪುಸ್ತಕಗಳು ಅಂತ ಹೇಳಲಿಲ್ಲ ಅಲ್ಲಿ. ಹಂಗಾರೆ ಈ ಪುಸ್ತಕಕ್ಕೂ ಪುಸ್ತಕಗಳಿಗೂ ವ್ಯತ್ಯಾಸ ಇದೆ. ಪುಸ್ತಕ ಅಂದ್ರೆ ಅದು ಏನ್ರಿ, ಅದು ಏನಂತ ನೋಡೋಣ. ಪುಸ್ತಕಗಳು ಅಂದ್ರೆ ಬೈಬಲ್. ಪುಸ್ತಕ ಅನ್ನೇನು, ಇವ ನಾವೆಲ್ಲ ಬುಕ್ ಮೇಂಟೈನ್ ಮಾಡ್ತೀವಿ ನೋಡಿ, ನೀವೆಲ್ಲ ಬುಕ್ ಮೇಂಟೈನ್ ಮಾಡ್ತಿದ್ದೀರಾ, ನೋಟ್ಸ್ ಬರ್ಕೊಂತ ಇದೀರ ಇಲ್ವಾ? ಅರ ಏನ್ ಬರ್ಕೊಂತೀರಾ ಅಂತಂದ್ರೆ ನಮ್ಮ ಜ್ಞಾಪಶಕ್ತಿ ಕಮ್ಮಿ ಅಂತ. ಇದೇ ತರ ದೇವ್ರ ಹತ್ರ ಒಂದು ಪುಸ್ತಕ ಇದೆ, ಏನ್ ಗೊತ್ತ ಮೀನಿಗು? ದೇವ್ರ ಹತ್ರ ಇರೋಂಥ ಪುಸ್ತಕ ಯಾವುದು ಹಂಗಾರೆ? ಅವ್ರಿಗೆ ಮೆಮೊರಿ ಲಾಸ್ ಏನಿಲ್ಲ, ಇಲ್ಲ ಅವ್ರ ಮೆಮೊರಿ ಸಫಿಷಿಯಂಟ್ ಆಗಿದೆ. ಅವ್ರಿಗೆ ಯಾವ ಪುಸ್ತಕನೂ ಬೇಕಾಗಿಲ್ಲ ರೆಕಾರ್ಡ್ ಬರ್ಕೊಳಕ್ಕೆ. ಅವ್ರ ಪುಸ್ತಕನ ಯಾವ್ದು ಗೊತ್ತಾ? ಅವ್ರ ಮೆಮೊರಿನ ಯಾವ್ದು ಗೊತ್ತಾ? ಅವ್ರ ಮೈಂಡ್. ಯಾರೇ ಜೀವ ಬಾಧ್ಯರಿಕೆ ಹರರು ಯಾರು ಅಯೋಗ್ಯರು ಅಂತಂದ್ಬಿಟ್ಟು ಇವೆಲ್ಲ ಪಟ್ಟಿ ಎಲ್ಲಿದೆ, ಯಾರ ಹತ್ರ ಇದೆ? ಗಾಡ್ಸ್ ಮೈಂಡ್ ಅಲ್ಲಿದೆ. ಅದಕ್ಕೆ ಹೇಳ್ತಾ ನೋಡಿ, ಮಲಾಖಿ, ಮಲಾಖಿ ಹೇಳ್ತಾ ನೋಡಿ ಆ ಪುಸ್ತಕ. ಮಲಾಖಿ ಚಾಪ್ಟರ್, ಮಲಾಖಿ ಚಾಪ್ಟರ್ 3:16, ಮಲಾಖಿ ಚಾಪ್ಟರ್ 3:16. ವಿಜಯ ಸಿಸ್ಟರ್ ಇದ್ದೀರಾ, ಓದ್ತೀರಾ? ಇಲ್ಲ ನಿರ್ಮಲಾ ಸಿಸ್ಟರ್ ಓದ್ತೀರಾ?
ಮಲಾಖಿ 3:16 ಬ್ರದರ್.
ಹೌದು.
ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬೊಬ್ಬರಿಗೂ ಮಾತನಾಡಿಕೊಳ್ಳಲು ಯಹೋವನು ಕಿವಿ ಕೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು.
ನೋಡ್ರ ಏನ್ ಪುಸ್ತಕ ಅಂತೆ, ಜ್ಞಾಪಕದ ಪುಸ್ತಕ. ಅದರ ಯಾವ ಪುಸ್ತಕದಲ್ಲಿ ಬರ್ತಾರೆ? ದೇವರ ಜ್ಞಾಪಕ ಪುಸ್ತಕ. ಈ ಪುಸ್ತಕ ಪುಸ್ತಕಗಳು ಅಂತ ಹೇಳಿ ನೋಡಿದ್ದೀನಿ. ಈ ಪುಸ್ತಕನ ದೇವರೇ ಮಾಡುತ್ತೆ. ಅದು ಬೈಬಲ್ ಪ್ರಕಾರ ಯಾರು ನಡ್ಕೊಂತಾರೋ ಅವರೆಲ್ಲ ದೇವ್ರ ಮೈಂಡಲ್ಲಿ ಇಟ್ಕೊಂತಾರೆ. ಯಾರು ಬೈಬಲ್ ಪ್ರಕಾರ ನಡೆಯಲ್ವೋ ಅವ್ರು ದೇವರೇ ಮಾಡ್ತಾರೆ, ಮೈಂಡಿಂದ ತೆಗೆದಾಕ್ತಾರೆ. ಅದಕ್ಕೆ ಹೇಳೋದು 7ನೇ ಪಾಯಿಂಟ್ ಏನ್ ಹೇಳ್ತಾರೆ, ಯಾರು ಲೋಕವನ್ನು ನಾಶ ಮಾಡ್ತಾರೋ ಅವನ್ನ ದೇವ್ರೇ ಮಾಡ್ತಾರಂತೆ ನಾಶ ಮಾಡಕ್ಕಂತೆ. ಅದರ ಓದಿ ಮಲಾಖಿ 4:1. ನಿರ್ಮಲಾ ಸಿಸ್ಟರ್ ಓದ್ತೀರಾ?
ಒಲೆಯಂತೆ ಉರಿಯುತ್ತಿದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಹೊಟ್ಟೆನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಲಯವಾಗುವುದು, ಬುಡರಂಬೆಗಳಾಗುವುದನ್ನು ಕುರಿತದ್ದು. ನನ್ನ ನಾಮದಲ್ಲಿ ಭಯಭಕ್ತಿ ಇರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು.
ವೆರಿ ಗುಡ್ ಅಲ್ವರಾ, ಏನಂತಾರೆ ಕೆಟ್ಟದ್ನೆಲ್ಲ ದೇವರು ಸಂಪೂರ್ಣವಾಗಿ ಏನ್ ಮಾಡ್ತಾರೆ, ದೇವರು ನಿರ್ಮೂಲ ಮಾಡ್ತಾರೆ ಅಂತ. ಅದರ ರೂಟ್ ಬ್ರಾಂಚ್ ಕೂಡ ಏನ್ ಮಾಡಲ್ವಂತೆ, ಅವರು ಬಿಡಲ್ವಂತೆ, ಅದರ ಸಂಪೂರ್ಣವಾಗಿ ಏನ್ ಮಾಡ್ತಂತೆ, ಅವರು ತೆಗ್ದಾಕ್ತಾರಂತೆ ಅಲ್ವರ. ಅದಕ್ಕೆ ನೋಡ್ಬೇಕು ಸ್ವಲ್ಪ ಏನ್ ಮಾಡೋದಂತೆ, ಅವರು ಉಳ್ಸೋದೇ ಇಲ್ವಂತೆ ಅಲ್ವರ. ದಯವಿಟ್ಟು ಮೀಟ್ ಮಾಡ್ಕೊಂಡ್ಬಿಡಿ ಬೇರೆ ಎಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಅದು ಹೆಂಗ್ ಉರಿತಾರೆ ಅಂತ ಹೇಳ್ತಾರೆ ಅಂತಂದ್ರೆ, ಇಟ್ ಶಲ್ ಬರ್ನ್ ಲೈಕ್ ಎ ಓವನ್. ಎಲ್ಲ ಅಹಂಕಾರಿಗಳು ಎಲ್ಲ ದುಷ್ಟಗಳು ಏನ್ ಮಾಡ್ತಾರೆ, ದೇವರು ಎಂತಾರೆ ತಗ್ಗಿಸುವಂತ ಕಾಲ. ನಾವು ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕರ್ತನ ಪ್ರಿಯರೇ ಬಾಳ್ತಾ ಇದ್ದೀರಲ್ಲ. ಅದಕ್ಕೆ ಓದೋಣ ಪ್ರಕಟಣೆ 11:19 ರೆವಲೇಷನ್ 11:19.
ಆಗ ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು. ಆತನು ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ
ಮಂಜೂಷವು ಕಾಣಿಸಿತು. ಇದಲ್ಲದೆ ಮಿಂಚುಗಳು, ವಾಣಿಗಳು, ಗುಡುಗುಗಳು, ಭೂಕಂಪವು, ದೊಡ್ಡ ಆನೆಕಲ್ಲಿನ ಮಳೆಯು ಉಂಟಾದವು.
ಪರಲೋಕದಲ್ಲಿ ಏನಂತಲೇ ದೇವರ ಆಲಯವು ತೆರೀತು ಅಂತ ಹೇಳ್ತಾರೆ. ಅಲ್ಲಿ ತೆರೆದವಾಗ ಏನಪ್ಪ ನೋಡೋರಲ್ಲಿ, ದೇವರ ಒಂದು ಮಂಜೂಷ ಪೆಟ್ಟಿ ಏನ್ಬಿಡ್ದಂತಲ್ಲೇ ಅಲ್ಲಿ ನೋಡಂತೆ. ಆ ಮಂಜೂಷ ಪೆಟ್ಟಿ ಕಾಣಿಸಿದ ತಕ್ಷಣ ಆಕಾಶದಲ್ಲಿ ಏನ್ ಬಂದಂತಲ್ಲೇ, ಮಿಂಚು, ಗುಡುಗು, ವಾಣಿಗಳು, ಭಯಂಕರ ಭೂಕಂಪ ಏನಂತಂತೆ, ಆನೆಕಲ್ಲಿನ ಮಳೆ ಬಂತಂತೆ. ಅಂದ್ರೆ ಏನಿದೆ ಅರ್ಥ ಅಂತಂದ್ರೆ, ಏನ್ರಿ ಮಂಜೂಷ ಪೆಟ್ಟಿ ಆಲಯದಲ್ಲಿ ತೆರೆದವಾಗ ಆಲಯದೊಳಗಡೆ ಮಂಜೂಷ ಪೆಟ್ಟಿ ಕಾಣಿಸ್ತದೆ ಗೊತ್ತಾ ಮೀನಿಂಗು. ಮಂಜೂಷ ಪೆಟ್ಟಿ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ದೇವರ ಪ್ರಸನ್ನತೆ. ಆ ಕಾಲದಲ್ಲಿ ಇಸ್ರೇಜನ್ಗಳು ಆ ದೇವಸ್ಥಾನ ಕೂಡ ನಡ್ಕೊಂಡ್ಬರ್ಬೇಕಾದ್ರೆ ದೇವರ ಪ್ರಸನ್ನತೆ ಏನಾಗೋದು ಮಂಜೂಷ ಪೆಟ್ಟಿ ಮೇಲೆ, ಯಾವಾಗ ಏನಾಗೋದು ಅಲ್ಲಿ ಕಾಣಿಸೋದು ಅದರ. ಇದೇನಪ್ಪ ಸೂಚನೆ ಮಾಡ್ತಾರೆ, ಗಾಡ್ಸ್ ಪ್ರೆಸೆನ್ಸ್ ಅದರ, ದೇವರನ್ನ ಸೂಚನೆ ಮಾಡ್ತದೆ. ಆಲಯದಲ್ಲಿ ದೇವರ ಒಂದು ಮಂಜೂಷ ಪೆಟ್ಟಿ ಕಾಣಿಸ್ತದೆ ಗೊತ್ತ ಮೀನಿಂಗು. ಆ ಡಿವೈನ್ ಪ್ಲಾನ್ ನೋಡಿ, ಹಿಂದೆ ನೋಡಿ ದೇವ್ರ ಯೋಜನೆ. ಈ ಮಹಾ ಯೋಜನೆ ಮುಖಾಂತರ, ಇದು ಸಭೆಗೆ ದೇವ್ರು ರಿವೀಲ್ ಮಾಡೋದ್ ಮುಖಾಂತರ, ಏಳನೆಯ ಒಂದು ತುತ್ತರಿಯ ಒಂದು ಮುಖಾಂತರ, ದೇವರ ಒಂದು ದೇವ್ರ ಯೋಜನೆನೆ ದೇವ್ರು ರಿವೀಲ್ ಮಾಡೋದ್ ಮುಖಾಂತರ ಏನಪ್ಪ ದೇವ್ರು ನೋಡ್ಕೊಟ್ರು ಅಂತಂದ್ರೆ, ಈ ಒಂದು ಮಂಜೂಷ ಪೆಟ್ಟಿ ನೋಡ್ಕೊಟ್ರು. ಇದು ಯಾವಾಗ ಗೊತ್ತಾಯ್ತೋ ಇಮ್ಮಿಡಿಯೇಟ್ ಆಗಿ ಏನೈತಂತೆ, ಆಕಾಶದಲ್ಲಿ ಏನೇನ್ ಬಂತಂತಲ್ಲಿ ಪಡ್ಲೋಕ್ ಏನ್ ಬಂತ, ಮಿಂಚು, ವಾಣಿಗಳು, ಗುಡುಗು. ಏನಿದು ಮಿಂಚು, ವಾಣಿ, ಗುಡುಗು ಅಂತ ನಾವು ಚೆನ್ನಾಗಿ ಓದಿದ್ರಿ ಇದಕ್ಕಿಂತ ಮುಂಚೆ. ಅದರ ಫಸ್ಟ್ ಏನ್ರಿ ಮಿಂಚು ಬರ್ತಾರೆ, ಆಮೇಲೆ ಗುಡುಗು ಬರ್ತಾರೆ. ಏನಕ್ಕೆ ಅಂತಂದ್ರೆ ಲೈಟ್ ಫಸ್ಟ್ ಟ್ರಾವೆಲ್ ಆಗ್ತದೆ ಆಕಾಶದಲ್ಲಿ. ಮೋಡಗಳು ಒಟ್ಟೆಗೆ ಸೇರ್ಬೇಕು, ಘರ್ಷಣೆ ಆಗ್ಬೇಕಾದ್ರೆ ಏನಾಗ್ತಾರೆ ಅಂತಂದ್ರೆ ಮಿಂಚು ಗುಡುಗು ಒಟ್ಟಿಗೆ ಬರ್ತಾರೆ ಆಕ್ಚುಲಿ. ಆದ್ರೆ ಮಿಂಚಿನ ವೇಗ ಅಧಿಕವಾಗಿರೋದ್ರಿಂದ ಫಸ್ಟ್ ಮಿಂಚು ಬರ್ತಾರೆ. ಮಿಂಚು ಬಂದ ತಕ್ಷಣ ನೆಕ್ಸ್ಟ್ ಬರೋದೇನ್ರಿ ಗುಡುಗು. ಅದರ ಅಂದ್ರೆ ಮಿಂಚು ಏನು ಬೆಳಕು, ಸ್ಟ್ರಾಂಗ್ ಲೈಟ್. ಅದರ ಅಂದ್ರೆ ಸತ್ಯಗಳು ಸ್ವಲ್ಪನೆ ಹೊರಗಡೆ ಬರ್ಬೇಕಾದ್ರೆ, ಬ್ರೈಟ್ ಆಗಿ ಹೊರಗಡೆ ಬರ್ಬೇಕಾದ್ರೆ ಇದ್ರ ಪ್ರಭಾವದಿಂದ ಏನಪ್ಪ ಆಯ್ತು ಜಗತ್ತಲ್ಲಿ ಅಂತಂದ್ರೆ, ಗುಡುಗುಗಳು, ಘರ್ಷಣೆಗಳು, ಮಾತುಗಳು, ವಿಮರ್ಶನೆಗಳು, ಅದರ ಏನ್ರಿ ಡಿಸ್ಕಷನ್ಸ್ ಏನಾಯ್ತಲ್ಲಿ ಸತ್ಯದ ಆಧಾರದ ಮೇಲೆ ಶುರು ಆಯ್ತು ನೋಡ್ರಿ. ಇದ್ರ ನಿಮಿತ್ತವಾಗಿ ಭೂಕಂಪ, ಭೂಮಿನೇ ಶೇಕ್ ಆಗ್ಬಿಡ್ತು. ಭೂಮಿನ ಏನ್ರಿ ಸಮಾಜ, ಸೊಸೈಟಿ, ಯಾವಾಗ ಏಳನೇ ಒಂದು ದೂತನ ಮುಖಾಂತರ ಸತ್ಯಾಂಶಗಳ ಹೊರಗಡೆ ಬರಕ್ ಶುರು ಆಯ್ತೋ, ಏನ್ರಿ ಬ್ಯಾಬಿಲೋನ್ ನಲ್ಲಿ ಭಯಂಕರವಾಗಿರಂತ ಅಲ್ಲೋಲ್ಲ ಕಲ್ಲೋಲ್ಲ ಯೋಚನೆ ಮಾಡ್ರಿ. ಅದಕ್ಕೆ ಇವತ್ತು ನಾವು ಏನಾದ್ರೂ ಸತ್ಯ ಹೇಳಕ್ ಹೋಗ್ತೀರಿ ಅಂತಂದ್ರೆ, ಎಲ್ಲಾ ಪಾಸ್ಟ್ಗಳಿಸ್ಕೇನ್ರಿ ಭಯ. ಯಾಕಪ್ಪ ಎದುರ್ಬೇಕು, ಯಾಕೆ ಭಯ ಅಂತಂದ್ರೆ, ಅಯ್ಯೋ ಬಂದ್ರು ಭೂಲೋಕ ಏನ್ ಮಾಡ್ಬಿಡ್ತಾರೆ, ಭೂಮಿನೇ ನಮ್ ಸಮಾಜ ಏನ್ ಮಾಡ್ಬಿಡ್ತಾರೆ, ನಮ್ ಸಭೆನ ಕೆಡಿಸ್ಬಿಡ್ತಾರೆ. ಅದರ ಕೆಟ್ಟೋಗಿರೋದನ್ನ ನೆಟ್ಟಿಗೆ ಮಾಡ್ತೀವಿ ಹೊರತು ಕೆಡ್ಸೋದಲ್ಲ. ಅದರ ಯಾಕೆ, ಯಾಕೆ ಅಂದ್ರೆ ಅವ್ರ ಸಿಸ್ಟಮ್ ಏನಾಗ್ಬಿಡ್ತಾರೆ, ಶೇಕ್ ಆಗ್ತಾ ಇದೆ. ಅಲ್ಲ ಅದಕ್ಕೆ ಏನಂತ ನೋಡ್ತೀರಿ, ಆನೆಕಲ್ಲಿನ ಮಳೆ ಏನ್ ಬಂತಂತೆ ನೆಕ್ಸ್ಟ್, ದೊಡ್ಡ ಆನೆಕಲ್ಲಿನ ಮಳೆ. ಅಲ್ಲ ಆನೆಕಲ್ಲಲ್ಲಿ ಏನಿರ್ತದೆ ಏನಂತಾರೆ, ನೀರು ಗಡ್ಡೆ ಆಗಿರ್ತದೆ. ಅದರ ನೀರಂದ್ರೆ ಬೈಬಲ್ ಏನ್ರಿ ಸತ್ಯ, ಆನೆಕಲ್ ತರ ಇರೋಂತ ಒಂದು ಸತ್ಯ ಅಂತಾನೆ ಗೊತ್ತಾಗ ಬಂದಿಂಗ. ಸಾಲಿಡ್ ಆಗಿರೋಂತ ಸತ್ಯಗಳು ತಲೆ ಮೇಲೆ ಒಡೆದ್ರೆ ಹೆಂಗಿರ್ತಾರೆ, ಆನೆಕಲ್ ಮಳೆ ಪಟ 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 ಅಂತ ಹೆಂಗಿರ್ತದೆ. ಆಯ್ತಾ ಸತ್ಯ ಬೀಳ್ತದ ನೋಡ್ರಿ ಅಂತಾನೆ, ಇವಾಗ ಬೀಳಕ್ ಶುರು ಆಗಿದೆ. ಯೋಚನೆ ಮಾಡ್ರಿ ಏನ್ರಿ ಆಯ್ತು ಕಳೆದ ವಾರ ಇಂಥ ದಿನದಲ್ಲಿ ಸ್ವಲ್ಪ ಜನಗಳನ್ನ ಬಿತ್ತು ಸತ್ಯ. ಅದರ ನಿಮ್ನ ಪ್ರಭಾವ ಬೀಳ್ತಾ ಇಲ್ಲ, ಚೇಂಜಸ್ ಆಯ್ತಲ್ಲ ನಿಮ್ ಜೀವನದಲ್ಲಿ. ಅದರ ಇದೇ ತರ ಎಷ್ಟೋ ಜನದಲ್ಲಿ ಯಾವ ತರ ಚೇಂಜಸ್ ಆಗಿದೆಯೋ, ಈ ಸತ್ಯ ಹೋಗ್ತಾ 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 ಇಡೀ ಲೋಕ ಜನಗಳೇ ಬೀಳ್ತಾ ಅಂತೀನಿ. ಅವಾಗ ಏನಾಗ್ತದೆ, ಅವರಲ್ಲೂ ಘರ್ಷಣೆ, ಅವರಲ್ಲೂ ಗುಡುಗು, ಅವರಲ್ಲಿ ಏನ್ರಿ ಭೂಕಂಪಗಳು, ಅದರ ಸಮಾಜಗಳು ಏನಾಗ್ತಾರೆ ಅಲ್ಲೆಲ್ಲೋ ಕಲ್ಲರ್ಗಳಾಗ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಸತ್ಯ ನೀವು ಎಷ್ಟೋ ಜನ ಕೇಳಿರ್ತೀರ, ಅದರ ನಿಮ್ಮ ಮನೇಲಿ ಎಷ್ಟೋ ಜನ ಕೇಳಿರಲ್ಲ ಈ ಸತ್ಯನ ಹೇಳ್ಬೇಕಾರೆ. ಆ ಜನಗಳು ಏನ್ ಮಾಡಲ್ಲ ಸತ್ಯನ ಒಪ್ಕೊಳಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ಅರ ನಾನು ಸಮಾಧಾನ ತರಕ್ ಬರ್ಲಿಲ್ಲ, ಖಡ್ಗವನ ತರಕ್ ಬಂದೀನಿ. ಖಡ್ಗ ಏನ್ ಮಾಡ್ತಾರಂತೆ, ಭೇದ ಭಾವಗಳ ಏನ್ ಮಾಡ್ತಾರೆ, ಉಂಟು ಮಾಡ್ತಾರಂತೆ. ಅದರ ಮನೆಯಲ್ಲಿ ಏನ್ ಮಾಡ್ತಾರೆ, ಡಿವಿಷನ್ಸ್ ಅನ್ಬಿಡ್ತಾರೆ. ಅಮ್ಮ ಕೇಳಿದ್ರೆ ಮಗಳು ಕೇಳಲ್ಲ, ಅದರ ಏನ್ರಿ ಅತ್ತೆ ಕೇಳಿದ್ರೆ ಸೊಸೆ ಕೇಳಲ್ಲ, ಮಗ ಕೇಳಿದ್ರೆ ಏನ್ ಮಾಡಲ್ಲ. ಈ ತರ ಏನ್ ಮಾಡ್ತಾರೆ ಅಂತಾರೆ, ಸಮಾಜದಲ್ಲಿ ಏನ್ ಮಾಡ್ತಾರಂತೆ ಇವೆಲ್ಲ, ಇವೆಲ್ಲ ಏನ್ ಮಾಡ್ತಾರೆ ಬರ್ತಾರೆ. ಅವಾಗ ಏನಾಗೋದು, ಭೂಕಂಪ. ಬಾಯಿ ಬಿಟ್ಕೊಂಡ್ಬಿಡ್ತಾರೆ, ಸಪ್ರೇಟ್ ಆಗ್ಬಿಡ್ತಾರೆ, ಒಂದಾಗಿರೋದು ಏನಾಗ್ತಾರೆ ಸಪರೇಟ್. ಏನಾಗೋದು ಅಂದ್ರೆ ದೇವ್ರ ರಾಜ್ಯದಲ್ಲಿ ನಡೆಯುವಂತ ಒಂದು ಕೆಲಸಗಳು, ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳು. ಅದೇ ನೋಡ್ಬೇಕಾದ್ರೆ ಪ್ರಕಟಣೆ 11ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದಾರೆ, ಈ ತರ ಒಂದು ಅಮೂಲ್ಯವಾಗಿರುವಂತಹ ವಿಚಾರಗಳು ನಮ್ಗೆ ಏನ್ ಮಾಡಿದಾರೆ, ದೇವ್ರು ನಮ್ಗೆ ತಿಳಿಸಿದ್ದಾರೆ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗ ಏನೋ ಸಂದೇಹ ಇತ್ತು ಅಂದ್ರೆ, ಯಾರಿಗ ಡೌಟ್ಸ್ ಏನಿತ್ತು ಅಂದ್ರೆ ಕೇಳ್ಬೋದು. ಯಾರಿಗ ಏನೋ ಪ್ರಶ್ನೆಗಳು ಇದೆಯಾ ಕೇಳಂತದ್ದು. ದೇವ್ರಿಗೆ ನಮಸ್ಕರಿಸಿದ್ರು ಅಂತ ಏನಪ್ಪ ಮೀನಿಂಗ್ ಅಂತಂದ್ರೆ, ಯಾವಾಗ ದೇವ್ರ ವಾಕ್ಯ ನೆರವೇರ್ತದೋ ಅವಾಗ ಆಟೋಮೆಟಿಕ್ ಆಗಿ ಏನಾಗ್ತಾರೆ, ದೇವ್ರಿಗೆ ಏನಾಗ್ತಾರೆ ಮಹಿಮೆ ಬರ್ತದೆ. ಉದಾಹರಣೆಗೆ ಅಂದ್ರ ಇವ ನೋಡಿ, ಇವಾಗ ಯೇಸು ಕ್ರಿಸ್ತು ಅವರು ಭೂಲೋಕಕ್ಕೆ ಬಂದು ಅವ್ರ ಜೀವನ ಸ್ಯಾಕ್ರಿಫೈಸ್ ಮಾಡ್ಬೇಕು, ದೇವ್ರಿಗೆ ಮಣ್ಣದವರೆಗೂ ನಂಬಿಕಸ್ಥರಾಗಿರ್ಬೇಕು ಅಂತ ಪ್ರವಾದನೆ ಮಾತುಗಳು ಇತ್ತೋ ಇಲ್ವಾ? ಇತ್ತು ಅಲ್ವರ. ಇವಾಗ ಯೋಚನೆ ಮಾಡ್ರಿ, ಇವಾಗ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬಂದ್ರು, ಅವ್ರು ಹೇಳ್ತಾರಲ್ಲ, ಇಗೋ ದೇವ್ರೆ ನಿನ್ ಚಿತ್ತವನ್ನು ನೆರವೇರಿಸಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನು ಬರ್ತೀನಿ.